హరి ఓం శ్రీ గురుభ్యో నమః. అభ్రమం భంగరహితం అదడం విమలం సదా ఆనందతీర్థమతులం భజేతాపత్రయాపహం నిత్యా సిద్ధాంత విద్వాంత విద్వాంసన విచక్షణః జయతీర్థకరణి భాసతాం నో హృదంబరే అర్థికల్పితకల్పోయం ప్రత్యర్థికేసరి వ్యాసతీర్థగురు భూయాత్ అస్మదిష్టాత్సిద్ధయే తపో విద్యావిరత్యాది సద్గుణౌకాకరానహం వాదిరాజగురున్ వందే హైగ్రీవదాశ్రయాన్ పూజ్యే రాఘవేంద్రాయ శతధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీరాఘవేంద్రగురవే నమోచిందయాళవే. ఆపాదమౌళి పర్యంతం గురూణామాక్తిం స్మరే తేన విఘ్నా ప్రణశ్యంతి సిద్ధ్యంచ మనోరథా. హరి ఓం శ్రీ గురుభ్యో నమః. ನಾವು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ, ಅದಕ್ಕೆ ವಿಸ್ತಾರವಾಗಿ ಆಚಾರ್ಯರು ಮಾಡಿದಂತಹ ತಾತ್ಪರ್ಯವನ್ನು, ಗೀತಾ ತಾತ್ಪರ್ಯ ಭಾಷ್ಯದ್ದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ, ಇದಕ್ಕಷ್ಟು ಜಾಸ್ತಿ ಹೇಳಲಿಲ್ಲ. ತಾತ್ಪರ್ಯದಲ್ಲಿ ವಿಸ್ತಾರವಾಗಿ ಆಚಾರ್ಯರು ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಪಂಚಭೇದಗಳು, ಮುಖ್ಯವಾಗಿ ಜೀವ ಈಶ್ವರ ಭೇದ, ಅಂದರೆ ಜೀವನಿಗೂ ಪರಮಾತ್ಮನಿಗೂ ಇರುವ ಭೇದವನ್ನು ಮುಖ್ಯವಾಗಿ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಯಾಕೆ ಈ ಜೀವೇಶ್ವರ ಭೇದಕ್ಕೆ ಈ ಶ್ಲೋಕಕ್ಕೆ ಏನು ಕನೆಕ್ಷನ್ ಯಾಕೆ ಅನ್ನೋದು, ಇದು ಈ ಗೀತಾ ಶ್ಲೋಕ ಯಾವುದಂದ್ರೆ, ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತ ಶರೀರಿನ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅಂದ್ರೆ ಈ ದೇಹಗಳು ಅಶಾಶ್ವತ, ಈ ದೇಹಗಳಿಗೆ ನಾಶ ಇದೆ, ಅಂದ್ರೆ ನಾಶವುಳ್ಳ ದೇಹಗಳು ಇರುವವನು ಈ ಜೀವ. ನಿತ್ಯನಾದ ಪರಮಾತ್ಮನಿಗೆ ಇವನು ಪ್ರತಿಬಿಂಬನಾಗಿದ್ದಾನೆ. ಬಿಂಬರೂಪಿಯಾದ ಆ ಪರಮಾತ್ಮನಿಗೆ ಪೂಜಾರೂಪವಾದ ಸರ್ವಸ್ವತಂತ್ರನು, ಸರ್ವಕರ್ತನು, ಸರ್ವ ಸಮರ್ಥನು, ಮೋಕ್ಷ ಪ್ರದಾತನು ಆಗಿರುವಂತಹ ಪರಮಾತ್ಮನ ಪ್ರೀತಿಗೊಳಿಸಿ ಮೋಕ್ಷದ ಒಂದು ಶಾಶ್ವತ ಸುಖವನ್ನು ಪಡೆಯುವುದಕ್ಕೆ ಜೀವನು ತಾನು ಎಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು, ಅದಕ್ಕೆ ಅಂತಹ ಪರಮಾತ್ಮನ ಸೇವಾರೂಪಕವಾಗಿ ನೀನು ಯುದ್ಧವನ್ನು ಮಾಡು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉದ್ಬೋಧನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅಂತವಂತವಾದ ಈ ದೇಹಗಳು, ಅಂದ್ರೆ ನಾಶವುಳ್ಳ ಈ ದೇಹಗಳು ಇರುವ ಜೀವ, ದೇಹವೇ ಅಂದ್ರೆ ಪ್ರಾಕೃತಿಕ ದೇಹ ಇಲ್ಲದೆ ಇರುವಂತಹ ಸರ್ವಸ್ವತಂತ್ರನಾದ ಪರಮಾತ್ಮ, ಅವರಿಬ್ಬರು ಯಾವಾಗಲೂ ಭಿನ್ನ ಇದೆ. ಇಂತಹ ದೇಹನಾಶ ಜೀವನ ಈ ದೇಹಕ್ಕೆ ನಾಶ, ಈ ಭೌತಿಕ ದೇಹಕ್ಕೆ ಇಮೇ ದೇಹ, ಈ ಭೌತಿಕ ದೇಹಗಳು ನಾಶವಾಗುತ್ತೆ ಹೊರತು ಶಾಶ್ವತವಾದ ಒಂದು ಸ್ವರೂಪ ದೇಹ ಇದೆ. ಅಂದ್ರೆ ಜೀವ ಪರಮಾತ್ಮ ಭೇದ ಇದೆ, ಶಾಶ್ವತವಾದ ಸ್ವರೂಪ ದೇಹ ಇದೆ ಅಂದ್ರೆ ಮೋಕ್ಷದಲ್ಲಿಯೂ ಜೀವ ಬೇರೆಯಾಗೇ ಇರ್ತಾನೆ ಅನ್ನೋದು ಹೇಳುವುದಕ್ಕಾಗಿ. ಮೋಕ್ಷದಲ್ಲಿ ಬೇರೆಯಾಗಿರ್ತಾನೆ ಅಂದ್ರೆ ಇಲ್ಲಿಯೂ ಬೇರೆ, ಯಾವಾಗ ಮೋಕ್ಷದಲ್ಲಿ ಕೂಡ ಬೇರೆಯಾಗಿರ್ತಾನೆ ಅಂದ್ರೆ ಇಲ್ಲಿಯೂ ಬೇರೆ, ಅಂದ್ರೆ ಎಲ್ಲ ಕಾಲದಲ್ಲಿಯೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಯಾವಾಗಲೂ ಜೀವ ಪರಮಾತ್ಮರಿಗೆ ಅತ್ಯಂತ ಭೇದವಿದೆ ಅನ್ನುವುದು ಇಲ್ಲಿ ಮುಖ್ಯವಾದ ಒಂದು ಅಂಶ. ಆ ಅಂಶವನ್ನು ಹೇಳ್ತಾ ಆಚಾರ್ಯರು ಮೋಕ್ಷದಲ್ಲಿ ಜೀವನಿಗಿರುವ ಭೇದಗಳಿಗೆ, ಜೀವನಿಗೆ ಪರಮಾತ್ಮನಿಗಿರುವ ಭೇದವನ್ನು ಪ್ರತಿಪಾದಿಸುವಂತಹ ಸ್ತುತಿವಾಕ್ಯಗಳನ್ನು ಹೇಳಿದ ಮೇಲೆ ನಮಗೆ ಅದ್ವೈತ ಸಿದ್ಧಾಂತದವರು ಹೇಳುವಂತಹ ಈ ಅದ್ವೈತ ಪರವಾದ ವಾಕ್ಯಗಳಿದಲ್ಲ, ಅದರ ಗತಿ ಏನು, ನಾವು ಆ ವಾಕ್ಯಗಳನ್ನು ದ್ವೈತಪರವಾಗಿ ಯಾಕೆ ಅರ್ಥ ಮಾಡಬೇಕು ಅನ್ನೋದ್ರ ಹೇಳಿದ್ರೆ, ಯಾಕೆಂದ್ರೆ ಎಲ್ಲದೇ ವೇದಗಳು ಕೂಡ ಏಕಾರ್ಥವನ್ನು ಹೇಳುತ್ತೆ. ಒಂದು ಕಡೆ ಅದ್ವೈತ, ಒಂದು ಕಡೆ ದ್ವೈತ ಅರ್ಥವನ್ನು ಹೇಳಿದರೆ ಅದು ವೇದಗಳಿಗೆ ಅರ್ಥವೇ ಇಲ್ಲದೆ ಆಗುತ್ತೆ. ಅದಕ್ಕೆ ಈ ಅದ್ವೈತ ಪರವಾದ ಈ ವಾಕ್ಯಗಳು ಯಾಕೆ ಇದೆ ಅಲ್ಲಿ, ಅದಕ್ಕೆ ದ್ವೈತಪರವಾದ ಅರ್ಥ ಹೇಗೆ ಯುಕ್ತವಾಗುತ್ತೆ, ಹೌ ಕಮ್ ಇಟ್ ಈಸ್ ಅಪ್ರಾಪ್ರಿಯೇಟ್ ಟು ಮೇಕ್ ದ ದ್ವೈತಪರ ಮೀನಿಂಗ್, ಅದ್ವೈತಪರ ಅರ್ಥವನ್ನೇ ಯಾಕೆ ಕೊಡಕೂಡದು, ದ್ವೈತಪರವಾದ ಅರ್ಥವನ್ನು ಯಾಕೆ ಮಾಡಬೇಕು, ಅಸಲು ದ್ವೈತಪರವಾದ ಅರ್ಥವೇನು, ಅದ್ವೈತಪರವಾದ ಅರ್ಥವೇನು ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಮೊದಲು ಅದ್ವೈತಪರವಾದ ವಾಕ್ಯಗಳು ಅಂದ್ರೆ ಮೇಲ್ನೋಟಕ್ಕೆ ಅದ್ವೈತವನ್ನು ಹೇಳುವಂತೆ ತೋರುವ ವಾಕ್ಯಗಳು ಯಾವ್ದಾವ್ದಿದೆ ಅಂದ್ರೆ, ಯತ್ರತು ಅಸ್ಯ ಸರ್ವಮಾತ್ಮ ಏವ ಅಭೂತ್ ತತ್ ಕೇನ ಕಂ ಪಶ್ಯೇತ್ ಅನ್ನೋದನ್ನು, ಅದಾದ್ಮೇಲೆ ಯದ್ವೈ ತನ್ನ ಪಶ್ಯತಿ ಪಶ್ಯನ್ ವೈ ತನ್ನ ಪಶ್ಯತಿ ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ ತತೋ ಅನ್ಯತ್ ವಿಭಕ್ತಂ ಯತ್ ಪಶ್ಯೇತ್ ಅನ್ನುವ ವಾಕ್ಯ. ಇವಕ್ಕೆ ಮೇಲ್ನೋಟಕ್ಕೆ ಅದ್ವೈತಪರವಾದ ಅರ್ಥಗಳು ಯಾವುದಂತ ನೋಡಿ ದ್ವೈತಪರವಾದ ಅರ್ಥವನ್ನು ನೋಡಿದ್ದೀವಿ. ಏನಂದ್ರೆ ಉದಾಹರಣೆಗೆ ಯದ್ವೈ ತತ್ ನ ಪಶ್ಯತಿ ಪಶ್ಯನ್ ವೈ ತನ್ ನ ಪಶ್ಯತಿ ಯ, ಅಂದ್ರೆ ಎಲ್ಲಿ ಆದರೆ ಪರಮಾತ್ಮ ಎರಡನ್ನು ಎರಡರಾಗಿ ನೋಡ್ತಾನೋ ಅವು ಎರಡರಾಗಿರುತ್ತೆ ಅನ್ನೋದನ್ನು ನಿಜವಾದ ದ್ವೈತಪರವಾದ ಅರ್ಥ. ಇದು ಮೇಲ್ನೋಟಕ್ಕೆ ಅರ್ಥ ಏನನ್ನು ಕೊಡುತ್ತೆ ಅಂದ್ರೆ, ಇಲ್ಲಿ ಎಲ್ಲಿ ಎರಡನೇದನ್ನೇ ನೋಡ್ತಾ ಇಲ್ಲ, ಯದ್ವೈ ತನ್ ನ ಪಶ್ಯತಿ ಪಶ್ಯನ್ ವೈ ತನ್ ನ ಪಶ್ಯತಿ, ಅಂದ್ರೆ ತನ್ನನ್ನು ತಾನೇ ನೋಡ್ತಾ ಇದ್ದಾನೆ, ಬೇರೆ ಯಾವುದನ್ನು ನೋಡ್ತಾ ಇಲ್ಲ, ಎರಡನೇ ವಸ್ತುವನ್ನೇ ನೋಡ್ತಾ ಇಲ್ಲ. ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ, ಅಂದರೆ ವಿಪರಿಲೋಪ ಅಂದ್ರೆ ಲೋಪ ಅಂದ್ರೆ ನೋಡುವವನಿಗೆ ತನ್ನನಿಗೆ ದೃಷ್ಟಿಗೆ ಬೇರೆ ಯಾವುದು ಕಾಣಿಸ್ತಾ ಇಲ್ಲ, ಅಂದ್ರೆ ಎಲ್ಲವೂ ದೇರ್ ಇಸ್ ನೋ ಸೆಕೆಂಡ್ ಆಬ್ಜೆಕ್ಟ್ ದಟ್ ಹೀ ಇಸ್ ಏಬಲ್ ಟು ಸಿ. ಅದಕ್ಕೆ ಅವಿನಾಶಿತ್ವಾತ್ ನತು ತದ್ ದ್ವಿತೀಯಮಸ್ತಿ, ಅವನಿಗೆ ಅವನಾಶಿತ್ವ ಇದೆ, ಕೋಸರ ಅವನಿಗೆ ಎರಡನೇ ವಸ್ತುವೇ ಇಲ್ಲ. ತತೋ ಅನ್ಯದ್ ವಿಭಕ್ತಂ ಯತ್ ಪಶ್ಯೇತ್, ಬೇರೆ ಎರಡನೇದು ಭಿನ್ನವಾದ ವಸ್ತುವನ್ನು ಹೇಗೆ ನೋಡ್ಲಕ್ಕಾಗತ್ತೆ ಅನ್ನುವ ಅರ್ಥವನ್ನು ಕೊಡುತ್ತೆ. ಅಂದ್ರೆ ಈ ಮೇಲ್ನೋಟದ ಅರ್ಥ ಇದು ಅದ್ವೈತಪರವಾದ ಅರ್ಥ ಅಂತ ನಮಗೆ ತೋರುತ್ತೆ. ಅದಕ್ಕೆ ಬಹಳ ಸುಂದರವಾದ ಒಂದು ಅರ್ಥವನ್ನು ಹೇಳಿದ್ದಾರೆ. ಏನಂದ್ರೆ ಯನ್ನ ಪಶ್ಯೇತ್ ಪರೋ ವಿಷ್ಣು ದ್ವಿತೀಯತ್ವೇನ ನ ಸ್ವತಃ ತದ್ವಿತೀಯಂ ನ ಭವತಿ ಪ್ರಾದುರ್ಭಾವಾತ್ಮಕಂ ವಪುಃ ಪ್ರಧಾನ ಪುರುಷಾದ್ಯನ್ಯತ್ ಯತ್ ತಸ್ಮಾತ್ ಭಿನ್ನಮೀಶ್ವರ ವಿಭಕ್ತತ್ವೇನ ನಿಯತಂ ಯಸ್ಮಾತ್ ಪಶ್ಯತಿ ಸರ್ವದಾ ಪಶ್ಯನ್ಯೇವ ಯತೋ ವಿಷ್ಣು ತತ್ ಅಭೇದಂ ನ ಪಶ್ಯತಿ ಚೇತನಾ ಚೇತನಸ್ಯ ಅಸ್ಯ ನ ಅಭೇದೋ ಅಸ್ತಿ ತತಃ ಅಮುನಾ ನಹಿ ಜ್ಞಾನ ವಿಲೋಪ ಅಸ್ತಿ. ಅಲ್ಲಿ ಜ್ಞಾನ ವಿಲೋಪ ಅನ್ನುವ ಶಬ್ದಕ್ಕೆ ವಿಪರಿಲೋಪ ಅನ್ನುವುದಕ್ಕೆ ಜ್ಞಾನ ವಿಲೋಪ ಅನ್ನುವುದು ನಹಿ ಜ್ಞಾನ ವಿಲೋಪ ಅಸ್ತಿ ಸರ್ವಜ್ಞಸ್ಯ ಪರೇಷಿತು ಅಂತ ಹೇಳಿ ತಾತ್ಪರ್ಯದಲ್ಲಿ ಅದನ್ನು ವಿವರಣೆ ಮಾಡಿದ್ದಾರೆ. ಏನು ವಾಟ್ ಡಸ್ ದಿಸ್ ಮೀನ್ ಅಂದ್ರೆ ಯತ್ ಯಾವುದನ್ನಾದ್ರೆ ನ ಪಶ್ಯೇತು ನೋಡುವುದಿಲ್ಲಯೋ, ಏನ್ ನೋಡುವುದು ಪರೋಹ ವಿಷ್ಣು ಸರ್ವೋತ್ತಮನಾದ ವಿಷ್ಣು ಯಾವುದರನ್ನು ನೋಡುವುದಿಲ್ಲವೋ, ಹೇಗೆ ನೋಡುವುದಿಲ್ಲ ದ್ವಿತೀಯತ್ವೇನ ಎರಡರ ಹಾಂಗೆ ಅಂದ್ರೆ ಇಫ್ ಹಿ ಡಸ್ ನಾಟ್ ಸಿ ಎ ಡಿಫ್ರೆನ್ಸ್ ಅಂದ್ರೆ ಎರಡಾಗಿ ನೋಡುವುದಿಲ್ಲವೋ, ದಟ್ ಮೀನ್ಸ್ ಹಿ ಡಸ್ ನಾಟ್ ಸಿ ಎ ಸಪರೇಷನ್ ಆರ್ ಎ ಡಿಫ್ರೆನ್ಸ್ ಎಲ್ಲಿ ನೋಡುವುದಿಲ್ಲವೋ ಅದು ಯಾವುದು ಅಲ್ಲಿ ಡಿಫ್ರೆನ್ಸ್ ಇರೋದಿಲ್ಲ. ಯಾವುದಂತಹದ್ದು ಅಂದ್ರೆ ನ ಸ್ವತಃ ತನ್ನದೇ ಆದ ರೂಪಗಳು ಅಂದ್ರೆ ಪರಮಾತ್ಮಗೆ ಅನಂತಾನಂತ ರೂಪಗಳಿದೆ. ಪರಮಾತ್ಮ ತನ್ನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಭೇದವನ್ನು ನೋಡುವುದಿಲ್ಲ. ಅಂದ್ರೆ ಹಿ ಕನ್ಸಿಡರ್ಸ್ ಆಲ್ ಹಿಸ್ ಫಾರ್ಮ್ಸ್ ಟು ಬಿ ದ ಸೇಮ್, ತನ್ನ ರೂಪಗಳಿಗೆ ಭೇದವನ್ನು ನೋಡುವುದಿಲ್ಲ, ಕೋಸ ತನ್ನ ರೂಪಗಳಿಗೆ ಭೇದ ಇಲ್ಲ. ಅಂದ್ರೆ ಅವನ ದೃಷ್ಟಿ ಎಂತಹದ್ದು, ಇಲ್ಲಿ ದೃಷ್ಟಿ ಅಂತ ಹೇಳಿದ್ದಾರೆ ನೋಡ್ರಿ ನಮಗೆ ಆ ಸ್ಲೋ ಮೊದಲನೇ ವಾಕ್ಯ ನೋಡಿದ್ರೆ ನಹಿ ದ್ರಷ್ಟು ದೃಷ್ಟೇಹೆ, ಅಲ್ಲಿ ದೃಷ್ಟಿಯನ್ನು ಯಾಕೆ ಹೇಳಿದ ಅಂದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ ಯಾವುದು ಎರಡರಂತ ನೋಡ್ತಾನವನು ಅದು ಎರಡರಾಗಿದೆ, ಯಾವುದು ಅಭೇದವಾಗಿ ನೋಡ್ತಾನೋ ಅದು ಅಭೇದವಾಗಿದೆ, ಯಾವುದು ಭೇದವಾಗಿ ನೋಡ್ತಾನೋ ಅದು ಭೇದವಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಯತ್ ನ ಪಶ್ಯೇತ್ ಪರಹ ವಿಷ್ಣು, ಸರ್ವೋತ್ತಮನಾದ ವಿಷ್ಣುವು ಯಾವುದರನ್ನಾಡದ್ರೆ ದ್ವಿತೀಯತ್ವೇನ ಎರಡರ ಹಾಂಗೆ ನ ಪಶ್ಯೇತು ನೋಡುವುದಿಲ್ಲವೋ. ಅಂದ್ರೆ ದ್ವಿತೀಯತ್ವೇನ ನೋಡುವುದಿಲ್ಲ ಅಂದ್ರೆ ಏನು, ಸಪರೇಟ್ ಆಗಿ ನೋಡೋದಿಲ್ಲ ಅಂದ್ರೆ ಹೀಸ್ ಈಸ್ ಐಡೆಂಟಿಟಿ ಐಡೆಂಟಿಕಲ್ ಆಗಿ ನೋಡ್ತಾನೆ. ಅದು ಎಂತಹದ್ದು ಸ್ವತಃ ತನ್ನ ಸ್ವತಃ ಅಂದ್ರೆ ತನ್ನದಾದ ರೂಪಗಳನ್ನು. ಆವಾಗ ನ ಸ ಅಂದ್ರೆ ಆ ಪರಮಾತ್ಮ ಆ ಎರಡರಾಗಿ ನೋಡೋದಿಲ್ಲವೋ ಅದು ತನ್ನದೇ ಆಗಿದೆ. ಸ ಸ್ವತಃ ಅಂತಹ ಪರಮಾತ್ಮ ಸ್ವತಃ ತನ್ನ ರೂಪಗಳನ್ನು ಎರಡರಾಗಿ ನೋಡೋದಿಲ್ಲ, ಕೋಸ್ಕರ ಅವನಿಗೆ ಅವು ಎಲ್ಲ ಸೇಮ್ ಆಗಿ ಇರತ್ತೆ. ಇಫ್ ಯು ಡಸ್ ನಾಟ್ ಸಿ ಡಿಫ್ರೆನ್ಸ್ ದೇರ್ ಇಸ್ ನೋ ಡಿಫ್ರೆನ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ತದ್ ದ್ವಿತೀಯಂ ನ ಭವತಿ ಪ್ರಾದುರ್ಭಾವಾತ್ಮಕಂ ವಪುಃ, ಸ್ವತಃ ತನ್ನದಾದ ಏನು ಅಂದ್ರೆ ತದ್ ದ್ವಿತೀಯಂ ನ ಭವತಿ ಪ್ರಾದುರ್ಭಾವಾತ್ಮಕಂ ವಪುಃ, ವಪುಃ ತನ್ನ ರೂಪ ತನ್ನ ಸ್ವರೂಪ ಯಾವುದಿದೋ ಅದರ ಪ್ರಾದುರ್ಭಾವಾತ್ಮಕಂ ತನ್ನದೇ ಆತ್ಮಕಂ ಅಂದ್ರೆ ತನ್ನದೇ ಆದಂತಹ ಪ್ರಾದುರ್ಭಾವ. ಪರಮಾತ್ಮ ಹೇಳ್ದಂಗೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅಂತ ಹೇಳಿದಂಗೆ ತನ್ನನ್ನು ತಾನೇ ಹುಟ್ಟಿಸ್ಕೊಳ್ತಾನೆ. ಸೊ ಅದು ಪ್ರಾದುರ್ಭಾವ ಅಂದ್ರೆ ಅವನ ಪ್ರಾದುರ್ಭಾವ ಎಂತಹದ್ದು, ತನ್ನದೇ ಆದ ರೂಪ ಮತ್ತು ಇನ್ನೊಂದು ರೂಪದಿಂದ ತಾನು ಹೊರಗೆ ಬರುವುದು. ದಟ್ ಮೀನ್ಸ್ ಹಿ ಟೇಕ್ಸ್ ಡಿಫ್ರೆಂಟ್ ಫಾರ್ಮ್ಸ್, ಅದನ್ನೇ ಪ್ರಾದುರ್ಭಾವ. ಪ್ರಾದುರ್ಭಾವ ಅಂದ್ರೆ ಮತ್ತು ಬರುವುದು. ಸೊ ಮತ್ತು ತನ್ನ ರೂಪವೇ ತಾನು ಮತ್ತು ಬರುವುದು. ಅದಕ್ಕೆ ಎಂತಹ ತನ್ನದೇ ಆದ ಅನಂತ ರೂಪಗಳು ಯಾವುದಿದೋ ತದ್ ದ್ವಿತೀಯಂ ನ ಭವತಿ, ಅದು ಎರಡು ಅಂದ್ರೆ ತನ್ನಕ್ಕಿಂತಲೂ ಭಿನ್ನವಾಗಿ ಇರುವುದಿಲ್ಲ. ಅಂದ್ರೆ ಪರಮಾತ್ಮ ಯಾವುದರನ್ನು ತನಕ್ಕೂ ಭಿನ್ನವಾಗಿ ನೋಡುವುದಿಲ್ಲವೋ ಅದು ತನಗೆ ಭಿನ್ನವಾಗಿ ಇರುವುದಿಲ್ಲ. ದಟ್ ಮೀನ್ಸ್ ಇಫ್ ಯು ಡಸಂಟ್ ಸಿ ದ ಡಿಫ್ರೆನ್ಸ್ ದೇರ್ ಇಸ್ ನೋ ಡಿಫರೆನ್ಸ್, ಎಲ್ಲಿ ಅವನು ಡಿಫರೆನ್ಸ್ ನೋಡೋದಿಲ್ಲ ತನ್ನ ರೂಪಗಳಿಗೆ ಡಿಫರೆನ್ಸ್ ನೋಡೋದಿಲ್ಲ, ಅದಕ್ಕೆ ತನ್ನ ರೂಪಗಳಿಗೆ ಡಿಫರೆನ್ಸ್ ಇಲ್ಲ. ಅದಕ್ಕೆ ಹೇಳ್ತಾರೆ ಪ್ರಧಾನ ಪುರುಷಾದ್ ಅನ್ಯತ್ ಯತ್ ತಸ್ಮಾತ್ ಭಿನ್ನಮೀಶ್ವರ. ಇಲ್ಲಿ ಪ್ರಧಾನ ಅಂದ್ರೆ ಏನು, ಪ್ರಧಾನ ಮೂಲ ಪ್ರಕೃತಿ, ಪ್ರಧಾನ ಪ್ರಕೃತಿ ಪುರುಷ ಅಂದ್ರೆ ಜೀವ, ಪ್ರಕೃತಿ ಜೀವ, ಇವು ಎರಡು ಕೂಡ ಪ್ರಧಾನ ಪುರುಷ ಆದಿ ಅಂದ್ರೆ ಎಟ್ಸೆಟ್ರಾ, ಪ್ರಧಾನ ಪುರುಷ ಆದಿ ಅನ್ಯತ್, ಅವು ಎಲ್ಲವನ್ನು ಪ್ರಕೃತಿ ಜೀವ ಮುಂತಾದ ಎಲ್ಲ ವಸ್ತುಗಳನ್ನು ಇತ್ಯಾದಿ ವಸ್ತುಗಳನ್ನು ಅನ್ಯತ್ ಬೇರೆದಾಗಿ ಅವನು ನೋಡ್ತಾನೆ. ಯತ್ ತಸ್ಮಾತ್ ಭಿನ್ನಂ ಈಶ್ವರ ಅಂದ್ರೆ ತಾನು ಯಾವುದರನ್ನು ಬೇರೆದಾಗಿ ಭಿನ್ನವಾಗಿ ನೋಡುತ್ತಾನೋ ಅದು ಯತ್ ತಸ್ಮಾತ್ ಯಾವುದು ಅವನಿಗಿಂತಲೂ, ಯತ್ ಅಂದ್ರೆ ಯಾವುದಾದ್ರೆ, ತಸ್ಮಾತ್ ಅವನಿಗಿಂತಲೂ ಭಿನ್ನಂ ಬೇರೆಯಾಗಿ ನೋಡ್ತಾನೋ ಅದು ಭಿನ್ನಂ ಈಶ್ವರ, ಈಶ್ವರ ಆ ಈಶ್ವರನಿಗೆ ಭಿನ್ನವಾಗಿರುತ್ತೆ. ಸೊ ಪ್ರಧಾನ ಪುರುಷ ಆದಿ ಅನ್ಯತ್ ಯತ್ ತಸ್ಮಾತ್ ಭಿನ್ನಂ. ಯಾವುದು ಪರಮಾತ್ಮ ತನಕ್ಕಿಂತಲೂ ಭಿನ್ನವಾಗಿ ನೋಡ್ತಾನೋ ಅದು ಭಿನ್ನವಾಗಿರುತ್ತೆ. ಇಫ್ ದಿಸ್ ಇಸ್ ದ ಡಿಫರೆನ್ಸ್ ಎಕ್ಸಿಸ್ಟ್. ಈಶ್ವರ ವಿಭಕ್ತತ್ವೇನ ನಿಯತಂ ಯಸ್ಮಾತ್ ಪಶ್ಯತಿ ಸರ್ವದಾ. ಈಶ್ವರ, ಆ ಈಶ್ವರ ಸರ್ವೇಶ್ವರನಾದ ಪರಮಾತ್ಮ ವಿಭಕ್ತತ್ವೇನ ಅಂದ್ರೆ ಭಿನ್ನವಾಗಿ, ವಿಭಕ್ತ ಅಂದ್ರೆ ವಿಭಕ್ತ ಅಂದ್ರೆ ಭಿನ್ನ, ವಿಭಕ್ತ ಅಂದ್ರೆ ಡಿಫರೆನ್ಸ್, ಡಿಫರೆಂಟ್ ಆಗಿ ನೋಡುದು. ವಿಭಕ್ತತ್ವೇನ ನೋಡಿದರೆ, ಭಿನ್ನವಾಗಿ ನೋಡಿದರೆ, ನಿಯತಂ ನಿಶ್ಚಯವಾಗಿ ಅದು ಭಿನ್ನವಾಗಿರತ್ತೆ. ಯಸ್ಮಾತ್ ಪಶ್ಯತಿ ಸರ್ವದಾ, ಯಾವಾಗಲೂ ಕೂಡ ಸರ್ವದಾ ಅವನು ಭಿನ್ನವಾಗಿ ನೋಡಿದ. ಅದು ಯಾವಾಗಲೂ ಇವತ್ತು ಭಿನ್ನವಾಗಿ ನೋಡ್ತೀನಿ, ನಾಳೆ ಅಭಿನ್ನವಾಗಿ ನೋಡ್ತೀನಿ, ಹಾಗಾಗೋದಿಲ್ಲ. ಪರಮಾತ್ಮ ಯಾವುದನ್ನು ಭಿನ್ನವಾಗಿ ನೋಡ್ತಾನೋ ಯಾವಾಗಲೂ ಭಿನ್ನವಾಗಿ ನೋಡ್ತಾನೆ, ಯಾವುದನ್ನು ಅಭಿನ್ನವಾಗಿ ನೋಡ್ತಾನೋ ಯಾವಾಗಲೂ ಅಭಿನ್ನವಾಗಿ ನೋಡ್ತಾನೆ. ಇಫ್ ಇಸ್ ಇಸ್ ದ ಐಡೆಂಟಿಟಿ, ಹೀ ಸೀಸ್ ಐಡೆಂಟಿಟಿ ಅಟ್ ಆಲ್ ಟೈಮ್ಸ್. ಇಫ್ ಇಸ್ ಇಸ್ ನಾನ್ ಐಡೆಂಟಿಟಿ ಆರ್ ಡಿಫರೆನ್ಸ್, ಹೀ ಸೀಸ್ ನಾನ್ ಐಡೆಂಟಿಟಿ ಆರ್ ಡಿಫರೆನ್ಸ್ ಅಟ್ ಆಲ್ ಟೈಮ್ಸ್. ಸರ್ವಕಾಲದಲ್ಲಿಯೂ ಕೂಡ ಒಂದೇ ರೀತಿಯಾಗಿ ನೋಡ್ತಾನೆ ಪರಮಾತ್ಮ, ಬೇರೆ ಬೇರೆಯಾಗಿ ನೋಡುವುದಿಲ್ಲ ಅವನು ಅಂತೇಳಿ ಹೇಳ್ತಾ ಇದ್ದಾರೆ. ಪಶ್ಯನ್ನೇವ ಯತಃ ವಿಷ್ಣು ತದ್ ಅಭೇದಂ ನ ಪಶ್ಯತಿ. ಎಲ್ಲಿಯಾದರೆ ಅವನು ಅಭೇದವನ್ನು ಪಶ್ಯನ್ಯೇವ ಯತಃ ವಿಷ್ಣು, ಎಲ್ಲಿಯಾದರೆ ಪರಮಾತ್ಮ ಅಭೇದವನ್ನು ನೋಡಕೂಡದು ಅನ್ಕೊಳ್ತಾನೋ ಅಲ್ಲಿ ಅಭೇದಂ ನ ಪಶ್ಯತಿ ಅಂದ್ರೆ ಭೇದತ್ವ ಇರದೆ ಅಂದ್ರೆ ಅಭೇದಂ ನ ಪಶ್ಯತಿ, ಐಡೆಂಟಿಟಿ ಇರುವುದಿಲ್ಲ ಅವನ್ ಅಂದ್ರೆ ವಿಭಕ್ತತ್ವೇನ ಭಿನ್ನವಾಗಿ ನೋಡಿದರೆ, ಪಶ್ಯನ್ಯೇವ ನೋಡ್ತೇ ಇದ್ರೆ ನೋಡ್ತಾನೆ ಇದ್ರೆ ಪರಮಾತ್ಮ ಯತಃ ವಿಷ್ಣು, ಆ ಪರಮಾತ್ಮನಿಗೆ ತದ್ ಅಭೇದಂ ನ ಪಶ್ಯತಿ, ಅವನಿಗೆ ಅಭೇದವು ಕಾಣಿಸುವುದಿಲ್ಲ. ದಟ್ ಮೀನ್ಸ್ ಇಫ್ ಇಸ್ ಇಸ್ ಭೇದ ಇನ್ ಜೀವಾಸ್, ಇಫ್ ಇಸ್ ಇಸ್ ಜೀವಾಸ್ ಆಸ್ ಡಿಫರೆಂಟ್ ಫ್ರಮ್ ಹಿಮ್, ದೇರ್ ಇಸ್ ನೋ ವೇ ಹೀ ಕ್ಯಾನ್ ಸಿ ಅಭೇದ ಇನ್ ದ ಇನ್ ಬಿಟ್ವೀನ್ ಹಿಮ್ ಅಂಡ್ ದ ಜೀವ. ಅಭೇದಂ ನ ಪಶ್ಯತಿ, ಅಭೇದವನ್ನು ನೋಡುವುದಿಲ್ಲ ಪರಮಾತ್ಮ ತನ್ನ ಜೀವನಿಗೆ ಅಭೇದವನ್ನು ಅವನು ನೋಡುವುದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅದಕ್ಕೆ ಚೇತನಾ ಚೇತನಸ್ಯ ಅಸ್ಯ ನ ಅಭೇದ ಅಸ್ತಿ ತತಃ ಅಮುನಾ. ಅಷ್ಟೇ ಅಲ್ಲದೆ ಪರಮಾತ್ಮ ಒಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ ಭೇದವನ್ನು ನೋಡ್ತಾನೆ. ನಮಗೆ ಅದು ಸ್ಪಷ್ಟವಾಗಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಬ್ರಹ್ಮದೇವರನ್ನು ಕಲಿಯನ್ನು ಒಂದೇ ವಿಧವಾಗಿ ಟ್ರೀಟ್ ಮಾಡ್ತಾನೆ ಪರಮಾತ್ಮ, ನಿಶ್ಚಯವಾಗಿ ಮಾಡೋದಿಲ್ಲ. ಅದಕ್ಕೆ ಒಂದು ಚೇತನ ಇನ್ನೊಂದು ಚೇತನಕ್ಕೆ ಚೇತನ ಅಚೇತ ಭೇದವನ್ನು ನೋಡ್ತಾನೆ. ಚೇತನಾ ಚೇತನಸ್ಯ ನ ಅಭೇದ ಅಸ್ತಿ. ಇಲ್ಲಿ ಹಾಗಂದ್ರೆ ಚೇತನಾ ಚೇತನಸ್ಯ ಅಂದ್ರೆ ಚೇತನಕ್ಕೆ ಅಚೇತನಕ್ಕೆ ಭೇದವನ್ನು ನೋಡ್ತಾನೆ. ಜೀವನಿಗೆ ಜಡ, ಅಚೇತನ ಅಂದ್ರೆ ಜಡ. ಚೇತನ ಅಚೇತನಸ್ಯ ಅಸ್ಯ ನ ಅಭೇದ ಅಸ್ತಿ. ಚೇತನಕ್ಕೆ ಅಂದ್ರೆ ಜೀವಗೆ, ಅಚೇತನಗೆ ಜಡಕ್ಕೆ ಅಭೇದ ನ ಅಸ್ತಿ. ಅಭೇದ ಇರೋದಿಲ್ಲ ಅಂದ್ರೆ ಭೇದ ಇದೆ, ಡಿಫರೆನ್ಸ್ ಇದೆ, ಐಡೆಂಟಿಟಿ ಇಲ್ಲ. ತತಃ ಆ ಕಾರಣದಿಂದ ಅಮುನ ನಹಿ ಜ್ಞಾನ ವಿಲೋಪ ಅಸ್ತಿ ಸರ್ವಜ್ಞಸ್ಯ ಪರೇಶಿತು. ಬಹಳ ಸುಂದರವಾದ ಒಂದು ವಾಕ್ಯ ಏನಂದ್ರೆ ಸರ್ವಜ್ಞಸ್ಯ, ಎಲ್ಲವೂ ತಿಳಿದಂತಹ ಪರಮಾತ್ಮವನು ಅವನು ಸರ್ವಜ್ಞ. ನಾವು ಹೇಳ್ತೀವಿ ಸುಮ್ಮನೆ ಪರಮಾತ್ಮ ಸರ್ವಜ್ಞ ಸರ್ವಜ್ಞ ಅಂತ ಹೇಳ್ತೀವಿ. ಆ ಸರ್ವಜ್ಞ ಅನ್ನುವ ಶಬ್ದವನ್ನು ಬಾಯಿಯಿಂದ ಹೇಳುವುದು ಒಂದು, ಆ ಹೇಳಿದ ಸರ್ವಜ್ಞ ಶಬ್ದವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಒಂದೊಂದು ಕಾಂಟೆಕ್ಸ್ಟ್ ನಲ್ಲಿ ಆ ಸರ್ವಜ್ಞ ಶಬ್ದಕ್ಕೆ ಒಂದೊಂದು ವಿಧವಾದ ಒಂದು ರೂಪ ಬರುತ್ತೆ. ಆ ಸರ್ವಜ್ಞ ಎಲ್ಲದೂ ತಿಳಿದಿದೆ ಪರಮಾತ್ಮನಿಗೆ, ಭೂತ ಭವಿಷ್ಯತ್ ಎಲ್ಲ ಕಾಲದಲ್ಲಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲವೂ ತಿಳಿದಿದೆ ಅಂತ ಒಂದು ಕಡೆ ಹೇಳ್ತೀವಿ. ಇನ್ನೊಂದು ಕಡೆ ಸರ್ವಜ್ಞ ಅಂದ್ರೆ ಪರಮಾತ್ಮನಿಗೆ ಎಲ್ಲವೂ ತಿಳಿದಿದೆ ಅಂದ್ರೆ ಏನಿತಿ. ಇಲ್ಲಿ ಸರ್ವಜ್ಞ ಎಂಬ ಶಬ್ದಕ್ಕೆ ಒಂದು ಸುಂದರವಾದ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಪರ ಈಶಿತು, ಎಲ್ಲದಕ್ಕಿಂತೂ ಸ್ವಾಮಿಯಾದ ಆ ಪರಮಾತ್ಮ ಆ ಸರ್ವಜ್ಞನಿಗೆ ಎಲ್ಲವೂ ತಿಳಿದಿದೆ. ಅವನಿಗೆ ಎಲ್ಲವೂ ತಿಳಿದಿದೆ ಅಂದ ಅರ್ಥ ಏನು? ಹೀ ಸೀಸ್ ದ ಡಿಫರೆನ್ಸ್. ಇಫ್ ಹೀ ಸೀಸ್ ದ ಡಿಫರೆನ್ಸ್ ದಟ್ ಮೀನ್ಸ್ ದೇರ್ ಇಸ್ ಡಿಫರೆಂಟ್. ಇಫ್ ಹಿ ಸೀಸ್ ನಾನ್ ಡಿಫರೆನ್ಸ್ ದಟ್ ಮೀನ್ಸ್ ನಾನ್ ಡಿಫರೆನ್ಸ್. ಅಂದರೆ ಯಾವ ಯಾವ ವಸ್ತುಗಳಿಗೆ ಭೇದ ಇದೆ ಅಂತ ತಿಳ್ಕೊಳ್ತಾನೋ ಭೇದ ಇದ್ದೇ ಇರಬೇಕು. ಯಾವ ಯಾವ ವಸ್ತುಗಳಿಗೆ ಅಭೇದವನ್ನು ತಿಳಿತಾನೋ ಅಭೇದ ಇರಲೇಬೇಕು. ಅದಕ್ಕೆ ಅವನು ಸರ್ವಜ್ಞ ಆಗಿದ್ದಾನೆ ಅಂದ್ರೆ ಅವನಿಗೆ ಜ್ಞಾನ ವಿಲೋಪ ನ ಅಸ್ತಿ, ಜ್ಞಾನ ವಿಲೋಪವಾಗುವುದಿಲ್ಲ. ದಟ್ ಮೀನ್ಸ್ ದೇರ್ ಇಸ್ ನೋ ಡಿಫೆಕ್ಟ್ ಆರ್ ಡೆಫಿಷಿಯನ್ಸಿ ಇನ್ ದಿ ಜ್ಞಾನ ಆಫ್ ದಿ ಪರಮಾತ್ಮ. ಆವಾಗಲೇ ಅವನನ್ನು ನಾವು ಸರ್ವಜ್ಞ ಅಂತ ಕರೆಯುವುದು ಸರಿಯಾಗಿರುತ್ತೆ. ಅಂದ್ರೆ ಯಾವಾಗಾದ್ರೆ ಪರಮಾತ್ಮನಿಗೆ ಜ್ಞಾನ ವಿಲೋಪ ಆಗೋದಿಲ್ಲ. ಅಂದ್ರೆ ಜ್ಞಾನ ವಿಲೋಪ ಆಗೋದಂದ್ರೆ ಏನು? ಸಪೋಸ್ ಈಸ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್, ಹೀ ಸೀಯಿಂಗ್ ದ ಡಿಫರೆನ್ಸ್ ಅಂದ್ರೆ ಒಂದು ಭ್ರಮ ಆಗಿದೆ ಅವನಿಗೆ, ಬಟ್ ದೇರ್ ಇಸ್ ನೋ ಡಿಫರೆನ್ಸ್ ಅಂತ ಹೇಳಿದರೆ ಅದು ಜ್ಞಾನ ವಿಲೋಪ ಆದಂಗೆ. ಜ್ಞಾನ ವಿಲೋಪ ಆಗಿದೆ ಅಂದ್ರೆ ಭ್ರಮ ಇಸ್ ಒನ್ ಕೈಂಡ್ ಆಫ್ ಎ ಜ್ಞಾನ ವಿಲೋಪ. ಸೊ ಪರಮಾತ್ಮನಿಗೆ ಜ್ಞಾನ ವಿಲೋಪವಿಲ್ಲ. ದಟ್ ಮೀನ್ಸ್ ದೇರ್ ಈಸ್ ನೋ ಡಿಫೆಕ್ಟ್ ಇನ್ ದ ನಾಲೆಡ್ಜ್ ಆಫ್ ದ ಲಾರ್ಡ್ ಬಿಕಾಸ್ ಹೀ ಸರ್ವಜ್ಞ. ಅಂದ್ರೆ ಅರ್ಥ ಏನು? ಅವನು ಸರ್ವಜ್ಞ ಅಂದರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವಿಗೆ, ಇಲ್ಲ ಜೀವನಿಗೆ ಜಡಕ್ಕೆ, ಇಲ್ಲ ಜೀವಿಗೆ ಪರಮಾತ್ಮನಿಗೆ ಅವನು ಭೇದ ನೋಡ್ತಾ ಇದ್ದಾನೆ ಅಂದರೆ ಅವನು ಸರ್ವಜ್ಞನಾಗಿದ್ದಾನೆ ಅಂದರೆ ಅವನು ನೋಡುವುದರಲ್ಲಿ ವಿಲೋಪವಾಗೋದಿಲ್ಲ, ಡಿಫೆಕ್ಟ್ ಇರೋದಿಲ್ಲ. ದಟ್ ಮೀನ್ಸ್ ದಟ್ ಥಿಂಗ್ ಈಸ್ ವಾಟ್ ಹೀ ಸೀಸ್, ದಟ್ ವೇ ಇಟ್ ಸ್ಟೇಸ್. ದ ವೇ ಹೀ ಸೀಸ್, ದ ವೇ ದಟ್ ಸ್ಟೇಸ್. ಅದು ನಮಗೆ ಇಲ್ಲಿ ಹೇಳಿದಂತಹ ಒಂದು ಸಿದ್ಧಾಂತ. ಸೊ ಅಂದ್ರೆ ನಮಗೆ ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ಪರಮಾತ್ಮನ ಮೂಲ ರೂಪಗೆ ಪರಮಾತ್ಮನ ಅವತಾರ ರೂಪಗಳಿಗೆ ಭೇದವಿಲ್ಲ ಅನ್ನುವುದು ಒಂದು ಪ್ರಮೇಯ. ಅದಾದ ಮೇಲೆ ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ, ಇವು ಎಲ್ಲವೂ ಈ ಪಂಚಭೇದಗಳನ್ನು ಪರಮಾತ್ಮ ನೋಡ್ತಾನೆ. ಅದಕ್ಕೆ ಈ ಪಂಚಭೇದಗಳು ಇದ್ದೇ ಇದೆ, ಪರಮಾತ್ಮ ನೋಡ್ತಾನೆ ಅಂದ್ರೆ ಇದ್ದೇ ಇದೆ ಈ ಭೇದಗಳು ಅನ್ನುವುದು ಎರಡನೇ ಪ್ರಮೇಯ, ಅದನ್ನು ಹೇಳ್ತಾ ಇದೆ. ಮೂರನೇ ಪ್ರಮೇಯ ಏನಂದ್ರೆ ಪರಮಾತ್ಮನ ಜ್ಞಾನ ಭ್ರಮಾತ್ಮಕ ಅಲ್ಲ, ಅವನು ಭೇದವನ್ನು ನೋಡಿದ್ರೆ ಭೇದ ಇದೆ, ಅಭೇದವನ್ನು ನೋಡಿದ್ರೆ ಅಭೇದ ಇದೆ, ಅವನು ಭ್ರಮ ಯುತವಾದ ಜ್ಞಾನ ಇಲ್ಲ, ಜ್ಞಾನ ವಿಲೋಪ ಇಲ್ಲ, ಕೋಸ್ಕರ ಅವನಿಗೆ ಅವನು ನೋಡಿದ ಹಾಗೆ ಎಲ್ಲವೂ ಇರುತ್ತೆ ಅನ್ನುವ ಮೂರನೇ ಪ್ರಮೇಯ. ಈ ಮೂರು ಪ್ರಮೇಯಗಳನ್ನು ಇಲ್ಲಿ ಹೇಳಿದ್ದು ಯಾವುದನ್ನ ಎಸ್ಟಾಬ್ಲಿಷ್ ಅದನ್ನೇ ಹೇಳ್ತಾ ಇದೆ. ಯದ್ವೈ ತನ್ನ ಪಶ್ಯತಿ ಪಶ್ಚಿನ್ ವೈ ತನ್ನ ಪಶ್ಯತಿ ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ ತಥೋ ಅನ್ಯದ್ ವಿಭಕ್ತಂ ಯತ್ ಪಶ್ಯೇತ್ ಅನ್ನುವುದಕ್ಕೆ ಅದು ಸರಿಯಾದ ಅರ್ಥವೇ ಹೊರತು ಅದ್ವೈತ ಪರವಾದ ಅರ್ಥವಲ್ಲ ಅಂತೇಳಿ ಅದನ್ನು ನಿರೂಪಣೆ ಮಾಡಿದ್ದಾರೆ ತಾತ್ಪರ್ಯದಲ್ಲಿ. ಅದೇ ವಿಧವಾಗಿ ನೆಕ್ಸ್ಟ್ ಅದ್ವೈತ ಪರವಾದ ಒಂದು ಅಂದ್ರೆ ಅದ್ವೈ ಮೇಲ್ನೋಟಕ್ಕೆ ಅದ್ವೈತ ಅರ್ಥವನ್ನು ಕೊಡುವಂತಹ ಒಂದು ವಾಕ್ಯ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಅನ್ನೋದನ್ನು ಮೇಲ್ನೋಟಕ್ಕೆ ಏನರ್ಥನೂ ಕೊಡುತ್ತೆ, ಯಾರಾದರೆ ಪರಮಾತ್ಮನ್ನು ತಿಳುಕೊಳ್ತಾರೋ ಅವನೇ ಪರಮಾತ್ಮ ಆಗಿಬಿಡ್ತಾನೆ. ಹೂಯವರ್ ನೋಸ್ ಬ್ರಹ್ಮ ಬಿಕಮ್ಸ್ ಬ್ರಹ್ಮ ಅನ್ನುವ ಅರ್ಥ ಕೊಡುತ್ತೆ ಅದು. ಸೊ ನೋಡ್ರಿ, ಯಾರು ಬ್ರಹ್ಮ ತಿಳ್ಕೊಳ್ತಾರೋ ಅವ್ರು ಬ್ರಹ್ಮ ಆಗ್ಬಿಡ್ತಾನೆ. ಇದು ಸ್ಪಷ್ಟವಾಗಿರುವಂತಹ ಅದ್ವೈತ ವಾಕ್ಯ. ನೀವು ಅದ್ವೈತವನ್ನು ಇಲ್ಲ ಅಂತ ಯಾಕೆ ಹೇಳ್ತೀರಾ? ಹೌ ಕಮ್ ಯು ಸೇ ಅದ್ವೈತ ಇಸ್ ನಾಟ್ ಕರೆಕ್ಟ್ ಅಂತ ಯಾಕೆ ಹೇಳ್ತೀರಾ ಅಂತ ಹೇಳಿದರೆ, ಅಲ್ಲಿ ಹೇಳಿದ ಶಬ್ದಗಳ ಅರ್ಥವನ್ನು ಆಚಾರ್ಯರು ವಿವರಣೆ ಮಾಡಿ ಬಹಳ ಸುಂದರವಾಗಿ ಹೇಳ್ತಾರೆ. ಏನಂದ್ರೆ ಈ ಬ್ರಹ್ಮನು ತಿಳಿದವರು ಬ್ರಹ್ಮ ಆಗ್ತಾರೆ ಅಂದ್ರೆ ಏನು? ಬ್ರಹ್ಮ ಆಗುವುದಂದ್ರೆ ಏನಂದ್ರೆ ಬ್ರಹ್ಮ ಅನ್ನುವ ಶಬ್ದಕ್ಕೆ ನಮಗೆ ಉತ್ಪತ್ತಿ, ವಾಟ್ ಈಸ್ ದ ಎಟಿಮಾಲಜಿ ಆಫ್ ದ ವರ್ಡ್ ಬ್ರಹ್ಮ ಅನ್ನೋದರ ದೃಷ್ಟಿಯಲ್ಲಿ ಇಟ್ಟುಕೊಂಡ್ರೆ ಈ ಬ್ರಹ್ಮ ಶಬ್ದವನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಏನಂದ್ರೆ ಬ್ರಹ್ಮಾಣಿ ಜೀವಾಹ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತ ನೈವ ಮುಕ್ತಾಹ ನ ಪ್ರಕೃತಿ ಕ್ವಾಪಿ ತದ್ ವಿಷ್ಣು ವೈಭವಂ ಪ್ರಾಪ್ನುವಂತಿ ಅಪಿ ತಜ್ಞಾನಾತ್ ನಿಜಂ ಬ್ರಹ್ಮತ್ವಮಾಪ್ಯತೆ ಯದ್ಯಸ್ಯ ಪರಮೇಶತ್ವಂ ತದಾ ಸ್ಯಾತ್ ದುಃಖಿತಾ ಕುತಃ ದುಃಖಿ ಚೇತ್ ಕುತ ಈಶತ್ವಂ ಅನೀಶೋ ಹಿ ಏವ ದುಃಖಭಾಕ್ ಕುತಃ ಸರ್ವವಿಧಃ ಅಗ್ನತ್ವಂ ಕ್ವ ಭ್ರಮಃ ಅಪಿ ಅಗ್ನತಾಂ ವಿನಾ ತಸ್ಮಾತ್ ನ ಏವ ಈಶ್ವರಃ ಜೀವಃ ತತ್ಪ್ರಸಾದಾತ್ ಮುಚ್ಯತೆ ಅನ್ನುವುದರಿಂದ ಈ ಬ್ರಹ್ಮವಿದೋ ಬ್ರಹ್ಮೈವ ಭವತಿ ಅನ್ನುವುದರ ವ್ಯಾಖ್ಯಾನವನ್ನು ಆಚಾರ್ಯರು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಏನು ಈ ಶಬ್ದಗಳಿಗೆ ಅರ್ಥ ಏನು ಅಂದ್ರೆ ಬ್ರಹ್ಮಾಣಿ ಜೀವಾಹ ಅಂದರೆ ಜೀವರಾಶಿಗಳು, ಯಾವ ಜೀವರಾಶಿಗಳು? ಈ ಅಮುಕ್ತ ಜೀವಗಳೆಲ್ಲವೂ ಕೂಡ ಅವರೆಲ್ಲರೂ ಬ್ರಹ್ಮ ಅಂತ ಕರೆಯಲ್ಪಡ್ತಾರೆ. ಜೀವಗಳಿಗೆ ಇನ್ನೊಂದು ಹೆಸರು ಏನು? ಬ್ರಹ್ಮ. ಪರಮಾತ್ಮ ನಮ್ಗೆ ಇದು ಬಹಳ ಕನ್ಫ್ಯೂಸ್. ಪರಮಾತ್ಮನನ್ನು ಬ್ರಹ್ಮ ಅಂತ ಕರಿತೀವಿ, ಆಯಿತು. ಜೀವಗಳನ್ನು ಬ್ರಹ್ಮ ಅಂತ ಕರೆಯುತ್ತೀವಿ, ಇದು ಏನು ನೋಡೋಣ. ವಿಲ್ ಸಿ ದ ಡೀಟೇಲ್ಸ್ ಅಬೌಟ್ ದಟ್. ಇದು ಮೊದಲು ಮೇಲ್ನೋಟದ ಅರ್ಥ ನೋಡ್ಬಿಟ್ಟು ವಿಲ್ ಗೋ ಇನ್ ಟು ದ ಡೀಪರ್ ಮೀನಿಂಗ್. ಬ್ರಹ್ಮಾಣಿ ಜೀವಾಹ, ಜೀವರಾಶಿಗಳೆಲ್ಲ ಬ್ರಹ್ಮಗಳಾಗಿದ್ದಾರೆ. ಸರ್ವೇಪಿ ಅಂದ್ರೆ ಜೀವರಾಶಿಗಳಿಗೆ ಬ್ರಹ್ಮ ಅನ್ನೋ ಹೆಸರಿದೆ ಅಂತ ಅರ್ಥ. ಸರ್ವೇ ಅಪಿ ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿಗೆ ಹೋದಂತಹ ಜೀವಗಳಿಗೆ ಪರಬ್ರಹ್ಮಗಳು ಅಂತ ಹೆಸರಿದೆ. ಪ್ರಕೃತಿ ಪರಮಂ ಬ್ರಹ್ಮ, ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿಗೆ ಪರಮಬ್ರಹ್ಮ ಅಂತ ಹೆಸರು. ಸೊ ಲಕ್ಷ್ಮೀದೇವಿಗೆ ಪರಮಬ್ರಹ್ಮ ಅಂತ ಹೆಸರು. ಆವಾಗ ಪರಮಾತ್ಮನಿಗೆ ಪರಮಂ ಮಹದ್ ಅಚ್ಯುತ, ಪರಮ ಮಹದ್ ಬ್ರಹ್ಮ ಅಂತ ಹೇಳಿ. ಅಂದ್ರೆ ವಿಷ್ಣುವಿಗೆ ಹೆಸರೇನಂದ್ರೆ ಪರಮ ಮಹದ್ ಬ್ರಹ್ಮ. ಬ್ರಹ್ಮ ಅಂದ್ರೆ ಜೀವಗಳು, ಪರಬ್ರಹ್ಮ ಅಂದ್ರೆ ಮುಕ್ತ ಜೀವಗಳು, ಲಕ್ಷ್ಮೀದೇವಿ ಪರಮಂ ಬ್ರಹ್ಮ, ಪರಮಾತ್ಮ ಪರಮಂ ಮಹದ್ ಬ್ರಹ್ಮ ಅಂಥೇಳಿ. ನೈವ ಮುಕ್ತಾ ನ ಪ್ರಕೃತಿ ಕ್ವಾಪಿ ತದ್ ವಿಷ್ಣು ವೈಭವಂ, ಕ್ವಾಪಿ ಯಾವಾಗಲೂ ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಯಾವಾಗ ಯಾವ ಕಾಲದಲ್ಲಿ ಕೂಡ ನಮಗೆ ಅವರು ಇವರಿಬ್ಬರಿಗೆ ಅಂದ್ರೆ ಜೀವ ಮುಕ್ತರಾಗಲಿ ಲಕ್ಷ್ಮೀದೇವಿ ಆಗಲಿ ವಿಷ್ಣುವಿನ ವೈಭವವನ್ನು ಎಂದಿಗೂ ಅಟ್ ಎನಿ ಟೈಮ್ ಅದನ್ನು ಪಡೆಯಲಾರರು. ಸೊ ಹೇಳ್ತಾ ಇದ್ದಾರೆ, ನ ಏವ ಮುಕ್ತಾಹ ನ ಪ್ರಕೃತಿ ಕ್ವಾಪಿ ಎಂದೆಂದಿಗೂ ತದ್ ವಿಷ್ಣು ವೈಭವಂ ನ ಪ್ರಾಪ್ನುವಂತಿ, ಅವರಿಗೆ ಸಿಗುವುದಿಲ್ಲ. ಅಂದ್ರೆ ಪರಮಾತ್ಮನಿಗೆ ವಿಷ್ಣುವಿಗೆ ಇರುವ ಒಂದು ವೈಭವ ಲಕ್ಷ್ಮಿಗೆ ಜೀವರಾಶಿಗಳಿಗಾಗಲಿ ಮುಕ್ತರಿಗಾಗಲಿ ಅಮುಕ್ತರಿಗೆ ಯಾರಿಗೂ ಯಾವಾಗಲೂ ಸಿಗುವುದಿಲ್ಲ, ನ ಪ್ರಾಪ್ನುವಂತಿ ಅನ್ನೋದು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತತ್ ಜ್ಞಾನ ನಿಜಂ ಬ್ರಹ್ಮ, ಆದ್ರೆ ಇವರಿಗೆ ಎಲ್ಲರಿಗೂ ಬ್ರಹ್ಮ ಅಂತ ಯಾಕರೇ ಕರೀತಾರೆ? ಹೌ ಕೆನ್ ಯು ಕಾಲ್ ಜೀವ ಎಸ್ ಬ್ರಹ್ಮ, ಹೌ ಕೆನ್ ಯು ಕಾಲ್ ಲಕ್ಷ್ಮಿ ಎಸ್ ಬ್ರಹ್ಮ, ಏನ್ ಅರ್ಥ? ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ತದ್ ಜ್ಞಾನ ನಿಜಂ ಬ್ರಹ್ಮ ವೇದ ಬ್ರಹ್ಮ, ಅಲ್ಲಿ ಹೇಳಿದಾರಲ್ವಾ ಪರಮಂ ಬ್ರಹ್ಮ ವೇದ ಬ್ರಹ್ಮ ಇವ ಭವತಿ, ಪರಮಂ ಬ್ರಹ್ಮನನ್ನು, ಪರಮಂ ಬ್ರಹ್ಮನು ಯಾರು ತಿಳ್ತಾರೋ ಅವನು ಬ್ರಹ್ಮ ಆಗ್ತಾನೆ. ಅಂದ್ರೆ ಪರಮಂ ಬ್ರಹ್ಮ ಯಾರು? ಪರಮಾತ್ಮ. ಅವನನ್ನು ಯಾರು ತಿಳ್ತಾರೋ ಅವರು ಬ್ರಹ್ಮ ಆಗ್ತಾರೆ. ಅಂದ್ರೆ ಏನು? ಪರಮಾತ್ಮನ ಜ್ಞಾನದಿಂದ, ತತ್ ಜ್ಞಾನಾತ್, ಅವನ ಜ್ಞಾನದಿಂದ ನಿಜಂ ಬ್ರಹ್ಮತ್ವ, ನಿಜಂ ಬ್ರಹ್ಮತ್ವ ಅಂದ್ರೆ ತನ್ನದೇ ಆದಂತಹ ಬ್ರಹ್ಮತ್ವ. ವಾಟ್ ಡಸ್ ಇಟ್ ಮೀನ್ ತನ್ನದೇ ಆದ ಬ್ರಹ್ಮತ್ವ ಅಂದ್ರೆ ಮುಕ್ತಿರ್ ನೈಜ ಸುಖಾನುಭೂತಿ ಅಂತ ಹೇಳಿದಂಗೆ. ಮುಕ್ತಿ ಅಂದ್ರೆ ಮೋಕ್ಷ ಅಂದ್ರೆ ಏನು? ನಿಜ ಸುಖದ ಅನುಭವ, ನಿಜ ಸುಖದ ಅನುಭವ. ನಿಜ ಅಂದ್ರೆ ಏನು? ತನ್ನದಲ್ಲಿ, ತನ್ನ ಸ್ವರೂಪದಲ್ಲಿ ಇರುವಂತಹದ್ದು. ತತ್ ಜ್ಞಾನಾತ, ಪರಮಾತ್ಮನ ಜ್ಞಾನದಿಂದ ನಿಜಂ ತನ್ನ ಸ್ವರೂಪದೇ ಇರಲಿರುವಂತಹ ಬ್ರಹ್ಮತ್ವ ಆಪ್ಯತೆ, ಬ್ರಹ್ಮತ್ವವನ್ನು ಹೊಂತಾನೆ. ಅಂದ್ರೆ ಏನು? ನಮ್ಮ ಒಂದೊಂದು ಕಂಟೈನರ್ ಇದ್ದಂಗೆ, ನಮ್ಮ ಒಂದೊಂದು ಸ್ವರೂಪ ಒಂದೊಂದು ಕಂಟೈನರ್ ಇದ್ದಂಗೆ, ನಮ್ಮ ಸ್ವರೂಪ ಯೋಗ್ಯತಾನುಸಾರ ಆ ಸ್ವರೂಪ ತುಂಬಿದ ಮೇಲೆ, ಸಾಧನದಿಂದ ಆ ಸ್ವರೂಪ ತುಂಬತ್ತೆ, ತುಂಬಿದ ಮೇಲೆ ಯಾವಾಗಾದ್ರೆ ಸಾಧನೆ ಪೂರ್ತಿ ಆಗುತ್ತೋ ಆವಾಗ ಮೋಕ್ಷ ಸಿಗುತ್ತೆ. ಆ ಮೋಕ್ಷ ಸಿಗುವುದೇ ಬ್ರಹ್ಮತ್ವ ಸಿಗುವುದು. ಅಂದ್ರೆ ಏನು ಬ್ರಹ್ಮತ್ವ ಸಿಗುವುದಂದ್ರೆ? ಏನು ಪರಮಾತ್ವನಾಗುವುದಂತ ಅರ್ಥ ಅಲ್ಲ. ಬ್ರಹ್ಮತ್ವ ಸಿಗುವುದು ಅಂದ್ರೆ ಬ್ರಹ್ಮ ಅಂಬೋ ಶಬ್ದಕ್ಕೆ ಬ್ರಹ್ಮಿತತ್ವಾದ ಬ್ರಹ್ಮ ತುಂಬಿರುವುದು. ಬ್ರಹ್ಮ ಬ್ರಹ್ಮನಾಗಿದ್ದಾನೆ, ತುಂಬಿದ್ದಾನೆ ಅಂತ ಅರ್ಥ. ಬ್ರಹ್ಮನ ಅವನು ಬ್ರಹ್ಮನಾದ ಅಂದ್ರೆ ಅವನು ತುಂಬಿದ್ದಾನೆ. ಅವನು ಕಂಟೈನರ್ ಎಷ್ಟು ತುಂಬಿದ್ದಾನೆ ಅವನು. ಸೊ ಸಂಬಡಿ ಹ್ಯಾಸ್ ಎ ಸ್ಮಾಲ್ ಕಂಟೈನರ್, ಹಿ ಬಿಕೇಮ್ ದಟ್ ಕಂಟೈನರ್ ಫುಲ್. ಸಂಬಡಿ ಹ್ಯಾಸ್ ಎ ಬಿಗ್ ಹ್ಯೂಜ್ ಕಂಟೈನರ್, ಹಿ ಬಿಕೇಮ್ ದಟ್ ಕಂಟೈನರ್ ಫುಲ್. ಅಂದ್ರೆ ಪ್ರತಿಯೊಬ್ಬರು ತುಂಬಿದ್ದಾರೆ. ಪರಮಾತ್ಮ ಬ್ರಹ್ಮ, ಅವನು ಯಾಕೆ ಬ್ರಹ್ಮ? ಇನ್ಫೈನೈಟ್ ಕಂಟೈನರ್ ಅವನು. ಆ ಇನ್ಫೈನೈಟ್ ಕಂಟೈನರ್ ಯಾವಾಗಲೂ ತುಂಬಿದೆ ಅವನಿಗೆ. ಅಷ್ಟೇ ಅಲ್ಲದೆ ಸ್ವತಂತ್ರವಾಗಿ ತುಂಬಿದೆ. ನಮ್ಮ ಕಂಟೈನರ್ ತುಂಬೋದು ಯಾವುದು? ತಜ್ಞಾನಾತ್, ಅಶ್ವತಂತ್ರ. ನಾವು ಅವನ ಜ್ಞಾನದಿಂದ, ಅವನ ಒಂದು ಅನುಗ್ರಹದಿಂದ ನಮ್ಮ ಕಂಟೈನರ್ಸ್ ತುಂಬತ್ತೆ. ಅದಕ್ಕೆ ತಜ್ಞಾನಾತ್, ಅವನ ಜ್ಞಾನದಿಂದ ನಮಗೆ ನಿಜವಾದ ಬ್ರಹ್ಮತ್ವ ಸಿಗತ್ತೆ. ಬ್ರಹ್ಮತ್ವ ಆಪ್ಯತೆ ಅಂದ್ರೆ ನಮ್ಮ ಕಂಟೈನರ್ಸ್ ತುಂಬತ್ತೆ, ನಾವು ಬ್ರಹ್ಮಿತರಾಗಿತೀವಿ, ಬ್ರಹ್ಮತ್ವವನ್ನು ಹೊಂದಿತೀವಿ, ತುಂಬುತ್ತೀವಿ, ನಮ್ಮ ಕಂಟೈನರ್ಸ್ ತುಂಬತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಯದಿ ಅಸ್ಯ ಪರಮೇಶತ್ವಂ ತದಾ ಸ್ಯಾತ್ ದುಃಖಿತ ಆಗುತ್ತಃ. ಇಲ್ಲರಿ, ಈ ಅದ್ವೈತವರು ಏನ್ ಹೇಳ್ತಾರೆ? ಅಟ್ ಆಲ್ ಟೈಮ್ಸ್ ಜೀವನಿಗೆ, ಪರಮಾತ್ಮನಿಗೆ ಯಾವಾಗಲೂ ಭೇದ ಇಲ್ಲ, ಅಭೇದವೇ ಇದೆ. ಬೋತ್ ಆರ್ ಐಡೆಂಟಿಕಲ್. ಈ ಸಂಸಾರದಲ್ಲಿಯೂ ಐಡೆಂಟಿಕಲ್ಲೇ, ಮೋಕ್ಷದಲ್ಲಿಯೂ ಐಡೆಂಟಿಕಲ್ಲೇ. ಆದ್ರೆ ಸಂಸಾರದಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ, ಮೋಕ್ಷದಲ್ಲಿ ಗೊತ್ತಾಗತ್ತಷ್ಟೇ. ಮೋಕ್ಷಕ್ಕೆ ಹೋದ ಮೇಲೆ ನಾವು ಪರಮಾತ್ಮ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಇರುವಾಗ, ಸಂಸಾರದಲ್ಲಿ ಇರುವಾಗ ಗೊತ್ತಾಗೋದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಆದರೆ ಯದಿ ಇದೇ ನಿಜವಾದರೆ ಅಸ್ಯ ಪರಮೇಶತ್ವಂ ತದಾ ಸ್ಯಾತ್ ದುಃಖಿತ ಆಗುತ್ತಃ. ಈ ಸಂಸಾರದಲ್ಲಿ ಪ್ರತಿಯೊಂದು ಜೀವನು ಪರಮೇಶನೇ ಆಗಿದ್ದರೆ, ಪರಮೇಶ್ವರ ಅಂದ್ರೆ ಬ್ರಹ್ಮ ದೇವರೇ ಆಗಿದ್ದರೆ ಅವನಿಗೆ ದುಃಖ ಎಲ್ಲಿಂದ ಬರುತ್ತೆ? ಈಶತ್ವಂ ಅನೀಶೋ ಹಿ ಏವ ದುಃಖ. ಅನೀಶನಾದವನು, ಈಶನಾಗದೇ ಇರುವವನು ಈಶತ್ವವನ್ನು ಹೊಂದಿದರೆ ದುಃಖ ಎಲ್ಲಿಂದ ಬರುತ್ತೆ? ದುಃಖ ಬರೋದಿಲ್ಲ. ಅಂದ್ರೆ ಅವನು ಮೋಕ್ಷದಲ್ಲಿ ಐಡೆಂಟಿಕಲ್ ಆಗಿದ್ರೆ, ಇಲ್ಲಿಯೂ ಐಡೆಂಟಿಕಲ್ ಅಂತ ಹೇಳಿದರೆ, ನೀವು ಇಲ್ಲಿ ಜೀವನೇ ಪರಮಾತ್ಮನ ಆಗಿದ್ದರೆ ಅವನಿಗೆ ದುಃಖವಿರಬಾರದು. ಆದ್ರೆ ದುಃಖ ಇದೆ, ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಜೀವನದಲ್ಲಿ. ಸಾಮಾನ್ಯ ಜೀವರಾಶಿಗಳಿಗೆ ಎಲ್ಲರಿಗೂ ಕೂಡ ಎಷ್ಟೋ ಅಲ್ಪವೋ ಅಧಿಕವೋ ದುಃಖ ಇದ್ದೇ ಇದೆ, ಪ್ರತಿಯೊಬ್ಬರಿಗೆ ದುಃಖ ಇದೆ. ಅದಕ್ಕೆ ಅವನು ದುಃಖಭಾಗಿ ಆಗಿದ್ದಾನೆ ಅಂದ್ರೆ ಜೀವ ಪರಮಾತ್ಮನು ಅಲ್ಲ. ಉತಃ ಸರ್ವವಿಧ ಅಜ್ಞತ್ವಂ. ಹಾಗಲ್ಲರಿ, ಸಂಸಾರದಲ್ಲಿ ಜೀವನಿಗೆ ಒಂದು ಅಜ್ಞಾನದಿಂದ ತಾನು ಪರಮಾತ್ಮ ಅನ್ನೋದು ಗೊತ್ತಾಗ್ತಾ ಇಲ್ಲ, ಮೋಕ್ಷದಲ್ಲಿ ಗೊತ್ತಾಗತ್ತೆ ಅಂದ್ರೆ ಕುತಃ ಸರ್ವವಿಧ ಅಜ್ಞತ್ವಂ. ಪರಮಾತ್ಮ ಅಂದ್ರೆ ಸರ್ವವಿಧ, ಎಲ್ಲವೂ ತಿಳಿದವನು. ಅಂತಹ ಎಲ್ಲವೂ ತಿಳಿದ ಪರಮಾತ್ಮನಿಗೆ ಅಜ್ಞಾನದ ಮೂಲಕವಾಗಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಜ್ಞಾನ ಎಲ್ಲಿಂದ ರೀ ಬರುತ್ತೆ? ಅಂದ್ರೆ ಅಜ್ಞಾನ ಎಲ್ಲಿಂದ ಬರುತ್ತೆ ಅಂದ್ರೆ ಭ್ರಮ ಬರುತ್ತೆ ರೀ, ಭ್ರಮೆಯಿಂದ ಬರುತ್ತೆ. ಕೋ ಭ್ರಮೋ ಅಪಿ ಅಜ್ಞತಾಮಿನ. ಅಜ್ಞಾನವೇ ಇಲ್ಲ ಅಂದ್ರೆ ಅಜ್ಞಾನವಿಲ್ಲದೆ ಭ್ರಮ ಇಲ್ಲ. ಸಿ ಡೆಲ್ಯೂಷನ್, ಇಗ್ನೋರೆನ್ಸ್ ಇದ್ರೆ ಡೆಲ್ಯೂಷನ್ ಬರುತ್ತೆ, ಡೆಲ್ಯೂಷನ್ ಇದ್ರೆ ಇಗ್ನೋರೆನ್ಸ್ ಬರುತ್ತೆ. ಸೊ ಅಗ್ನ ಇಫ್ ಯು ಅನ್ಯೋನ್ಯಾಶ್ರಯ, ಸೊ ಅನ್ಲೆಸ್ ಯು ಹ್ಯಾವ್ ಡೆಲ್ಯೂಡೆಡ್ ಸ್ಟೇಟ್ ಬಂದ್ರೆ ಹಿ ಬಿಕಮ್ಸ್ ಇಗ್ನೋರೆಂಟ್, ಇಗ್ನೋರೆಂಟ್ ಸ್ಟೇಟ್ ಬಂದ್ರೆ ಹಿ ಬಿಕಮ್ಸ್ ಡೆಲ್ಯೂಡೆಡ್. ಈ ವಿಧವಾಗಿ ಅವರು ಒಂದಕ್ಕೊಂದು ಹೇಳ್ತಾ ಇರ್ತಾರೆ. ಸೊ ದಟ್ ಬಿಕಮ್ಸ್, ಯಾಕೆ ಡೆಲ್ಯೂಷನ್ ಇದೆ? ಬಿಕಾಸ್ ಈಸ್ ಇಗ್ನೋರೆಂಟ್. ಯಾಕೆ ಇಗ್ನೋರೆಂಟ್? ಬಿಕಾಸ್ ಈ ಗಾಟ್ ಡೆಲ್ಯೂಡೆಡ್. ಹೀಗೆ ಹೇಳ್ತಾರೆ. ಸೊ ಅದು ಸರಿಯಲ್ಲ. ಸೊ ಅನ್ಯೋನ್ಯಾಶ್ರಯ ಆಗುತ್ತೆ. ಅಷ್ಟೇ ಅಲ್ಲದೆ ಸರ್ವವೆಲ್ಲವೂ ತಿಳಿದ ಪರಮಾತ್ಮನಿಗೆ ಅಜ್ಞಾನ ಇರಲಿಕ್ಕೆ ಸಾಧ್ಯವಿಲ್ಲ. ಅಜ್ಞಾನ ಇಲ್ಲದೇ ಇದ್ರೆ ಭ್ರಮ ಬರಲಿಕ್ಕೆ ಸಾಧ್ಯವಿಲ್ಲ. ಭ್ರಮ ಇಲ್ಲದೇ ಇದ್ದರೆ ಜೀವ ತಾನು ಬ್ರಹ್ಮ ಅಂತ ಮರೆತು ಬಿಟ್ಟಾನೆ ಅನ್ನೋದು ಸಾಧ್ಯವಿಲ್ಲ. ಅದಕ್ಕೆ ಜೀವ ಪರಮಾತ್ಮ ಅನ್ನುವರು ಬೇರೆಯಾಗೇ ಇದ್ದಾರೆ ಅಂಥೇಳಿ. ತಸ್ಮಾತ್ ನ ಏವ ಈಶ್ವರ ಜೀವ. ಆ ಕಾರಣದಿಂದ ಜೀವ ಈಶ್ವರನು ಅಲ್ಲ. ಅಷ್ಟೇ ಅಲ್ಲದೆ ತತ್ ಪ್ರಸಾದಾತ್ತು ಮುಚ್ಚತೆ. ಆ ಜೀವನು ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷವನ್ನು ಪಡೆಯುತ್ತಾನೆ ಹೊರತು ತಾನಿಗೆ ಸ್ವತಂತ್ರವಿಲ್ಲ ಜೀವನಿಗೆ ಅನ್ನುವುದನ್ನು ಇಲ್ಲಿ ಹೇಳಿ ನಮಗೆ ಈ ವಿಧವಾಗಿ ಅದ್ವೈತ ಪರವಾದ ಅರ್ಥವನ್ನು ಬ್ರಹ್ಮವಿದ ಅನಾದವನು ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂದ್ರೆ ಈ ಅರ್ಥವನ್ನು ನಾವು ತಗೋಬೇಕ್ರಿ ಅನ್ನೋದು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಅಹಂ ಬ್ರಹ್ಮಾಸ್ಮಿ, ಅದನ್ನ ನಾವು ಸಂಕ್ಷೇಪವಾಗಿ ನೋಡಿದ್ದೀವಿ. ಇಲ್ಲಿ ಸ್ವಲ್ಪ ವಿಲ್ ಸಿ ಎ ಲಿಟಲ್ ಬಿಟ್ ಮೋರ್ ನೋಡೋಣ. ಅಹಂ ಬ್ರಹ್ಮಾಸ್ಮಿ ಅನ್ನುವ ಶಬ್ದ ಹೇಗೆ ದ್ವೈತಪರವಾದ ಅರ್ಥವನ್ನು ಕೊಡುತ್ತೆ ಅಂದ್ರೆ, ಅಹಂ ಅಂದ್ರೆ ಅ ಅಂದ್ರೆ ನಾಟ್, ಹಂ ಅಂದ್ರೆ ಹೇಯತ್ವ, ಅಹಂ ಅಂದ್ರೆ ಅಹೇಯತ್ವ, ಹೇಯತ್ವವಿಲ್ಲದವನು. ಅಹೇಯತ್ವಾದ್ ಅಹಂ ನಾಮ, ಪರಮಾತ್ಮನಿಗೆ ಅಹಂ ಅನ್ನುವ ಹೆಸರು ಯಾಕೆ ಬಂತಂದ್ರೆ ಅವನಿಗೆ ಹೇಯತ್ವ ಇಲ್ಲ, ಅದಕ್ಕೆ ಅವನು ಅಹಂ ಅಂತ ಕರೀತಾರೆ. ಅಹಂ ಹ ಅಂದ್ರೆ ಹೇಯತ್ವ, ಅ ಅಂದ್ರೆ ಇಲ್ಲ, ಅಹಂ ಅಂದ್ರೆ ಹೇಯತ್ವವಿಲ್ಲ, ಅದಕ್ಕೆ ಅವನಿಗೆ ಅಹಂ ಅನ್ನುವ ಹೆಸರು ಬಂದಿದೆ ಪರಮಾತ್ಮನಿಗೆ. ಭಗವಾನ್ ಹರಿಹಿ ಅವ್ಯಯ, ಅವ್ಯಯನಾದ ಹರಿ ಪರಮಾತ್ಮನ ಭಗವಾನ್ ಹರಿಗೆ ಈ ಹೆಸರು ಬಂದಿದೆ. ಬ್ರಹ್ಮ ಅಸೌ ಗುಣಪೂರ್ಣತ್ವಾತ್ ಅಹಂ ಬ್ರಹ್ಮ ಅಸ್ಮಿ. ಅಹಂ ಅಂದ್ರೆ ಅಹೇಯತ್ವ, ಬ್ರಹ್ಮ ಅಂದ್ರೆ ಬ್ರಹ್ಮಿತ, ನಾ ಹೇಳಿ ತುಂಬಿರುವುದು. ಏನ್ ತುಂಬಿದೆ ಪರಮಾತ್ಮನಲ್ಲಿ? ಗುಣಗಳೆಲ್ಲವೂ ತುಂಬಿದೆ. ಹೇಯತ್ವ ಅಂದ್ರೆ ನೀಚತ್ವ, ದಟ್ ಮೀನ್ಸ್ ಪರಮಾತ್ಮನನ್ನು, ಈ ಹೇಯತ್ವ ಎಂಬ ಶಬ್ದ ಏನು, ಪರಮಾತ್ಮನನ್ನು ಬಿಟ್ಟು ಯಾರು ಇರಲಿಕ್ಕಿಲ್ಲ ಅಂದ್ರೆ, ಇಫ್ ಸಂಬ ದೇರ್ ಇಸ್ ನೋ ಕ್ವಶನ್ ಆಫ್ ಸಂಬಡಿ ಬೀಯಿಂಗ್ ವಿಥೌಟ್ ದ ಹೆಲ್ಪ್ ಆಫ್ ಪರಮಾತ್ಮ. ಯಾವನನ್ನು ಬಿಟ್ಟು ಇರುವುದು ಸಾಧ್ಯವಿಲ್ಲವೋ ಅದು ಅಹೇಯತ್ವ. ಹೇಯತ್ವ ಅಂದ್ರೆ ಬಿಟ್ಟಿರುವುದಕ್ಕೂ ಸಾಧ್ಯವಾಗಿದೆ ಹೇಯತ್ವ. ಆ ಹೇಯತ್ವ ಅಂದ್ರೆ ಬಿಟ್ಟಿರುವುದಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ. ನಾಶರಹಿತನಾದವನು ಹರಿ, ಅವನನ್ನು ಯಾರು ಬಿಟ್ಟಿರುವುದಕ್ಕೂ ಸಾಧ್ಯವಿಲ್ಲ, ಅದಕ್ಕೆ ಇದು ಅಹೇಯತ್ವ ಅಂತ ಕರೀತಾರೆ. ಅಹೇಯತ್ವ ಮೀನ್ಸ್ ದಟ್ ವಿಚ್ ಕೆನಾಟ್ ಬಿ ಸ್ಟೇಡ್ ಅವೇ ಫ್ರಮ್. ಯಾವುದನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವಿಲ್ಲವೋ ಅದು ಅಹೇಯವಾದ ವಸ್ತು. ಪರಮಾತ್ಮನನ್ನು ಬಿಟ್ಟು ಯಾರು ಇರಲಾರಕ್ಕೋಸ್ಕರ ಅವನು ನಿಜವಾದ ಅಹಂ. ಸೊ ನಾವು ಅದಕ್ಕೆ ಕರೆದ ನಮ್ಗೆ ಜೀವ ಕೂಡ ಒಂದು ವಿಧ ಅಹಂ ಅಂದ್ರೆ ಜೀವನನ್ನು ಬಿಟ್ಟು ಈ ದೇಹ, ಈ ದೇಹಕ್ಕೆ ಅಹಂ ಅಂತ ಕರಿತೀವಿ. ಯಾಕೆ? ಈ ಜೀವ, ಈ ದೇಹವನ್ನು ನಮ್ಮ ಜೀವ ದೇಹದಲ್ಲಿ ನಮ್ಮ ಜೀವ ಇದ್ದಾಗಲ ಆ ದೇಹಕ್ಕೆ ಒಂದು ಲೈಫ್ ಇದೆ. ಆದರೆ ವಿಧವಾಗಿ ಇನ್ನೊಂದು ದೇಹಕ್ಕೂ ಆ ಜೀವಕ್ಕೂ ಇರುವ ರಿಲೇಷನ್ಶಿಪ್ ಅಹಂ. ಬಟ್ ದೇರ್ ಆರ್ ಲಿಮಿಟೆಡ್ ಅಹಂಸ್, ಅಂದ್ರೆ ಪ್ರತಿಯೊಂದು ದೇಹಕ್ಕೂ ಆ ಜೀವಕ್ಕೂ ಒಂದು ವಿಧವಾದ ಅವಿನಾಭಾವ ಸಂಬಂಧ ಇದೆ. ದಟ್ ಅವಿನಾಭಾವ ಸಂಬಂಧ ಹೇಗೆ ಕೊಡುತ್ತೆ ಅಂದ್ರೆ, ಓನ್ಲಿ ದಟ್ ದೇಹ ದಟ್ ಜೀವ ಇಟ್ ಕರೆಸ್ಪಾಂಡ್ಸ್. ಆದ್ರೆ ಪರಮಾತ್ಮನಿಗೂ ಮಿಕ್ಕದಕ್ಕೂ ಇರೋ ಅವಿನಾಭಾವ ಸಂಬಂಧ ಎಂತಾದ್ದು ಅಂದ್ರೆ, ಎಲ್ಲ ಪ್ರತಿಯೊಂದು ಜಡವಸ್ತು ಪ್ರತಿಯೊಂದು ಜೀವಕ್ಕೂ ಕೂಡ ಅವಿನಾಭಾವ ಅವಿನಾಭಾವ ಸಂಬಂಧ ಅಂದ್ರೆ ವಿನಾ ಇಲ್ಲದೆ ಇರುವ ಭಾವ ವಿನಾಭಾವ. ಅವಿನಾಭಾವ ಅಂದ್ರೆ ಯಾವುದನ್ನು ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲವೋ ಅದು ಅವಿನಾಭಾವ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅವಿನಾಭಾವ ಅಂದ್ರೆ ಬಿಟ್ಟು ಇರುವುದಕ್ಕೆ ಸಾಧ್ಯವಿಲ್ಲದೆ ಇರುವ ಸ್ಥಿತಿ, ಅದಕ್ಕೆ ಅವಿನಾಭಾವ ಅಂತ ಕರೀತಾರೆ. ಈ ಅವಿನಾಭಾವ ಸಂಬಂಧ ನಮಗೆ ಪ್ರತಿಯೊಂದು ಜೀವನಿಗೂ ಪ್ರತಿಯೊಂದು ಜಡಕ್ಕೂ ಪರಮಾತ್ಮನಿಗೂ ಈ ಅವಿನಾಭಾವ ಸಂಬಂಧ. ಅಂದ್ರೆ ಪ್ರತಿಯೊಂದು ವಸ್ತು ಕೂಡ ಪರಮಾತ್ಮನನ್ನು ಬಿಟ್ಟು ಇರಲಾರದು. ಯಾವ ವಸ್ತು ಜಡವಾಗಲಿ ಚೈತನ್ಯವಾಗಲಿ ಪರಮಾತ್ಮನನ್ನು ಬಿಟ್ಟು ಇರಲಾರದು, ಅದಕ್ಕೆ ಅವನು ಅಹೇಯ ಅಹಂ ಅಂತ ಕರೀತಾರೆ. ದಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಅಹೇಯ ಎಂಬ ಶಬ್ದಕ್ಕೆ. ಅಷ್ಟೇ ಅಲ್ಲದೆ ಬ್ರಹ್ಮ ಅನ್ನುವ ಶಬ್ದಕ್ಕೆ ಬ್ರಹ್ಮಿತ ತುಂಬಿ ಇರುವುದು, ಗುಣಪೂರ್ಣನಾಗಿದ್ದಾನೆ ಪರಮಾತ್ಮಕ್ಕೋಸ್ಕರ ಅವನಿಗೆ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಅಸೌ ಗುಣಪೂರ್ಣತ್ವ ಅಂತೇಳಿ ಇವನು ಗುಣಗಳಿಂದ ತುಂಬಿದ್ದಾನೆ ಕೋಸ ಅವನಿಗೆ ಬ್ರಹ್ಮ ಅಂತ ಕರೀತಾರೆ. ಇನ್ನೊಂದು ಶಬ್ದ ಅಸ್ಮಿ, ಅಹಂ ಬ್ರಹ್ಮ ಅಸ್ಮಿ. ಈ ಅಸ್ಮಿ ಅನ್ನುವ ಶಬ್ದ ಅಸ್ಮಿ ಅಂತೇಳಿ, ಅಸೌ ಅಸನಾನ್ ಮಿತೇಹಿ ಅಂತೇಳಿ, ಮಿತಿಯ ಇರುವುದು. ಈ ಶಬ್ದಕ್ಕೆ ಬಿಡಿಸಿ ನೋಡಿದ್ರೆ, ಅಸ್ಮಿ ಅನ್ನುವ ಶಬ್ದ ಬಿಡಿಸಿದರೆ ಮಿ ಅಂದ್ರೆ ಮೀತ್ವ, ಮೀ ಅಂದ್ರೆ ಜ್ಞಾನ ಅಂತ ಒಂದು ಮೀ ಅನ್ನುವ ಶಬ್ದ, ಮೀ ಅನ್ನೋ ಧಾತುವಿಂದ ಬಂದದ್ದು. ಮೀ ಅಂದ್ರೆ ತಿಳ್ಕೊಳ್ಳೋದು, ನೋಯಿಂಗ್ ಮೀ. ಅದಕ್ಕೆ ಮಾನ, ಪ್ರಮಾಣ, ಪ್ರಮಿತಿ ಇವೆಲ್ಲ ಶಬ್ದಗಳು ಆ ಮೀ ಅನ್ನುವ ಧಾತುವಿಂದ ಬಂದಿದೆ. ನಮ್ಗೆ ಇದು ಪ್ರಮಾಣ ಅಂದ್ರೆ ಅದು ಪ್ರಕೃಷ್ಟವಾದ ಜ್ಞಾನವನ್ನು ಕೊಡುತ್ತೆ, ಅದಕ್ಕೆ ಅದು ಪ್ರಮಾಣ. ಅದೇ ವಿಧವಾಗಿ ಪ್ರಮೇಯ, ಯಾವುದು ತಿಳಿಯಲ್ಪಡುತ್ತೋ ಅದು ಪ್ರಮೇಯ. ಸೊ ಪ್ರಮಾಣ, ಪ್ರಮೇಯ, ಮಿತಿ ಅಂದ್ರೆ ಆ ಜ್ಞಾನ ಅಂತೇಳಿ. ಸೊ ಒಂದರ್ಥ. ಇನ್ನೊಂದು ಮಿತಿ ಅಂದ್ರೆ ಪರಿಮಿತಿ, ಲಿಮಿಟೆಡ್ನೆಸ್ಗೆ ಮಿತಿ ಅಂತ ಕರೀತಾರೆ. ಸೊ ದೇರ್ ಆರ್ ಟೂ ಡಿಫರೆಂಟ್ ಮೀನಿಂಗ್ಸ್ ಆಫ್ ದ ವರ್ಡ್ ಮಿತಿ. ಈ ಮೀ ಅನ್ನ ಅದಕ್ಕೆ ಅಸ್ಮಿ ಅಂದ್ರೆ ಅಸನಾತ್ ಮಿತೇಹೆ, ಮಿತಿ ಇಲ್ಲದವನು ಅಂದ್ರೆ ಪರಿಮಿತಿ ಇಲ್ಲದವನು ಅಂತೇಳಿ. ಒನ್ ಹೂ ಈಸ್ ಡಸ್ ನಾಟ್ ಹ್ಯಾವ್ ದ ಲಿಮಿಟೆಡ್ನೆಸ್, ಅನ್ಲಿಮಿಟೆಡ್, ಆ ಅರ್ಥ ಒಂದು ಕೊಡುತ್ತೆ. ದಟ್ ಇಸ್ ಒನ್ ಮೀನಿಂಗ್ ಫಾರ್ ದ ವರ್ಡ್ ಅಸ್ಮಿ. ಇನ್ನೊಂದು ಶಬ್ದ ಏನಂದ್ರೆ ಅಸ್ಮಿ ಅಸನಾತ್ ಮಿತೇಹೆ. ಅಸನ ಅಸತ್ ಅಂದ್ರೆ ಕೆಟ್ಟವರು, ದುಷ್ಟರು, ಅವರಿಗೆ ಮಿತಿ ಅಂದ್ರೆ ಮೀತ್ವ ಅಂದ್ರೆ ಮಿತಿ ಅಂದ್ರೆ ಒಂದೊಂದು ಶಬ್ದ ಮೃತ್ಯು. ಸೊ ಯಾರಾದರೆ ಕೆಟ್ಟವರಿಗೆ ಮೃತ್ಯುಪ್ರಾಯನಾಗಿದ್ದಾನೆ ಅಂದ್ರೆ ದುಷ್ಟ ಸಂಹಾರಕನಾಗಿದ್ದಾನೆ ಪರಮಾತ್ಮ ಅನ್ನೋದು, ಅದು ಕೊಡುತ್ತೆ ಅಸ್ಮಿ ಅನ್ನುವ ಶಬ್ದ. ಇನ್ನೊಂದು ಶಬ್ದ ಏನಂದ್ರೆ ಅಸ್ಮಿ ಅಂದ್ರೆ ಅಸನಾತ್, ಎಲ್ಲ ಕಡೆ ಇರುವವನು, ಮೀಯತೆ ಎಲ್ಲದರಿಂದ ತಿಳಿಯಲ್ಪಡುವವನು ಅಂದ್ರೆ ಸರ್ವಜ್ಞೇಯನಾದವನು, ಸರ್ವ ಸ್ಥಳದಲ್ಲಿ ಇರುವವನು, ಸರ್ವವ್ಯಾಪಿ ಸರ್ವಜ್ಞೇಯ ಅನ್ನುವ ಶಬ್ದ ಕೂಡ ಅಸ್ಮಿ ಅನ್ನುವುದು ಕೊಡುತ್ತೆ. ಇನ್ನೊಂದೇನಂದ್ರೆ ಅಸ್ಮಿ ಅಂದ್ರೆ ಅವನು ಜ್ಞಾನ ಸ್ವರೂಪಕನು ಅಂತೇಳಿ, ಯಥಾರ್ಥ ಜ್ಞಾನ. ಅಸ ಮಿ ಇದ್ದದ್ದು ಇದ್ದಾಂಗ ತಿಳ್ಕೊಳ್ತಾನೆ. ಯಾವುದು ಅಸ ಅಂದ್ರೆ ಇರುವುದು, ಮಿ ಅಂದ್ರೆ ತಿಳ್ಕೊಳ್ಳೋದು, ಇದ್ದದ್ದು ಇದ್ದಾಂಗ ತಿಳ್ಕೊಳ್ತಾನೆ ಅವನು, ಯಥಾರ್ಥ ಜ್ಞಾನ ಇದೆ ಅವನಿಗೆ ಅನ್ನೋದು ಅದು ಇನ್ನೊಂದು ಅರ್ಥವನ್ನು ಕೊಡುತ್ತೆ ಅಸ್ಮಿ ಅನ್ನುವ ಶಬ್ದ. ಈ ವಿಧವಾಗಿ ಪರಮಾತ್ಮನಿಗೆ ಈ ಎಲ್ಲ ಲಕ್ಷಣಗಳಿಗೋಸ್ ಅವನಿಗೆ ಅಸ್ಮಿ ಅಂತ ಕರೀತಾರೆ. ಸೊ ದಿಸ್ ಇಸ್ ಅಹಂ ಬ್ರಹ್ಮ ಅಸ್ಮಿ ಅಂದ್ರೆ ಪರಮಾತ್ಮನಿಗೆ ಅಹಂ ಅನ್ನುವ ಹೆಸರು, ಬ್ರಹ್ಮ ಅನ್ನುವ ಹೆಸರು, ಅಸ್ಮಿ ಅನ್ನುವ ಹೆಸರು ಇದೆ ಅನ್ನೋದು ಹೇಳ್ತಾ ಇದೆ ಈ ಶಬ್ದ. ಅದು ದಟ್ ಇಸ್ ದ ರಿಯಲ್ ಮೀನಿಂಗ್ ಆಫ್ ದ ವರ್ಡ್. ಇದು ಎಷ್ಟು ಸುಂದರವಾದ ಅರ್ಥವನ್ನು ಕೊಡುತ್ತೆ ನೋಡ್ರಿ. ಅದನ್ನು ಬಿಟ್ಬಿಟ್ಟು ನಾನೇ ದೇವರು ಅಂತ ಕುಂಡ್ಕೊಳ್ತಾ ಇದ್ರೆ ದಟ್ ಹೋಲ್ ಪರ್ಪಸ್ ಇಸ್ ಗಾನ್. ಎಲ್ಲ ಒಂದು ಅರ್ಥವನ್ನೇ ನಾವು ಖೂನಿ ಮಾಡಿದಂಗೆ ಆಗುತ್ತೆ. ಅದೇ ವಿಧವಾಗಿ ಇನ್ನೊಂದು ತತ್ವಮಸಿ ಅಂತೇಳಿ, ಅಸನಾ ಅಸಿ ನಾಮಾಸೌ ತೇಜಸ್ತತ್ವ ತ್ವಮಿತೀರ್ಥ ಅಂತೇಳಿ. ತತ್ವಂ ಅಸಿ ಅಂತೇಳಿ, ತತ್ ಅಂದ್ರೆ ಪರಮಾತ್ಮನು, ತ್ವಂ ಅನ್ನುವ ಶಬ್ದಕ್ಕೆ ತೇಜಸ್ತ್ವಾ ತಮ್ ಅಂತೆ. ತ್ವಂ ಅಂದ್ರೆ ತ್ವ ಅಂದ್ರೆ ಏನು, ತೇಜಸ್ತ್ವ ಅಂತ ಅರ್ಥ. ಸೊ ದ ಎಫಲ್ಜೆನ್ಸ್ ಅಂತ ನಾವು ಕರಿತೀವಲ್ಲ, ಈ ಎಫಲ್ಜೆನ್ಸ್ ಯಾರು ಪರಮಾತ್ಮನಲ್ಲಿ ಎಫಲ್ಜೆನ್ಸ್ ಪೂರ್ತಿಯಾಗಿದೆ, ಅವನು ಅಸನಾದ್ ಅಂದ್ರೆ ಎಲ್ಲ ಕಡೆ ಅವನು ತುಂಬಿದ್ದಾನೆ, ಆ ಕಾರಣದಿಂದ ಅವನು ತೇಜಸ್ವರೂಪಿಯಾಗಿ ಎಲ್ಲ ಕಡೆ ವ್ಯಾಪ್ತನಾಗಿ ಇರುವ ಆ ಪರಮಾತ್ಮ ತತ್ ಅಪರೋಕ್ಷನಾಗಿ ಅಂದ್ರೆ ಅವನು ಅಪರೋಕ್ಷ ಪರೋಕ್ಷ ಅಂತೇಳಿ. ತತ್ ಅಂದ್ರೆ ದಟ್ ಅನ್ನೋದು ನಾವು ಯಾವಾಗ ಹೇಳ್ತೀವಿ, ಅವನು ದಟ್ ಥಿಂಗ್ ಆರ್ ಹೀ ಅಂತ ಹೇಳುವುದು ಕಣ್ಣಿಗೆ ಕಾಣಿಸ್ತೆ, ಪರೋಕ್ಷವಾಗಿರುವ ವಸ್ತುವು ನಾವು ಹೇಳುವಾಗ, ಪರೋಕ್ಷ ಅಂದ್ರೆ ಆಬ್ಸೆನ್ಸ್, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಾಗ ಅದನ್ನು ದಟ್ ಅಂತ ಕರಿತೀವಿ, ದಟ್ ಆರ್ ಹೀ ಅಂತ ಕರಿತೀವಿ. ಸೊ ತತ್ ತ್ವಮಸಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸದೆ ಪರೋಕ್ಷನಾಗಿ ಇರುವ ಪರಮಾತ್ಮ ತ್ವಂ ತೇಜಸ್ವರೂಪಿಯಾಗಿದ್ದಾನೆ, ಅಸ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅನ್ನೋದು ತಿಳಿಸುವುದು ತತ್ವಮಸಿ ಅನ್ನೋದು ತಿಳಿಸುತ್ತೆ. ಸೊ ಆ ಅಥವಾ ಸೊ ವಿಥೌಟ್ ಆ ಹಾಕಿದ್ರು ಕೂಡ ಅತತ್ವಮಸಿ ಅಂತ ಹೇಳಿದೆ, ತತ್ವಮಸಿ ಅಂತ ಹೇಳಿದ್ರು ಕೂಡ ಪರಮಾತ್ಮ ಪರವಾಗಿ ಅರ್ಥ ಮಾಡಬಹುದು. ಅಷ್ಟೇ ಅಲ್ಲದೆ ಇನ್ನೊಂದು ಕೂಡ ನೋಡಿದ್ದೀವಿ ನಾವು, ತತ್ವಮಸಿ ಅಂದ್ರೆ ಪರಮಾತ್ಮನು ತತ್, ತ್ವಂ ಅಸಿ ತತ್ ಅಂದ್ರೆ ಆ ಪರಮ, ತ್ವಂ ನೀನೇವನು, ತತ್ ಅಂದ್ರೆ ದಟ್, ದಟ್ ಅಂದ್ರೆ ಏನು, ಫ್ರಮ್ ದಟ್ ಬೈ ದಟ್, ಆ ಪರಮಾತ್ಮನಿಂದ ತದ್ ಅಧೀನನಾಗಿದ್ದಿ, ಪರಮಾತ್ಮನ ಅಧೀನದಲ್ಲಿದ್ದಿ, ಪರಮಾತ್ಮನ ಅವನಾಗಿದ್ದಿ, ತಸ್ಯ ತಸ್ಮಿನ್ ತಯೋಹೋ ಆ ವಿಧ ಪರಮಾತ್ಮನಲ್ಲಿ ನೀವು, ತಸ್ಮಿನ್ ತಯೋಹೋ ತೇಷ್ ಅಂತ ಹೇಳಿದಾಗ ತಸ್ಮಿನ್ ಆ ಪರಮಾತ್ಮನಲ್ಲಿ ನೀನಿದ್ದಿ, ಅದೇ ವಿಧವಾಗಿ ತಸ್ಯ ಆ ಪರಮಾತ್ಮನಿಗೆ ಸಂಬಂಧಪಟ್ಟವನಾಗಿದ್ದಿ, ತೇನ ಆ ಪರಮಾತ್ಮನಿಂದೇ ನೀನು ಇದ್ದಿ, ಅಷ್ಟೇ ಅಲ್ಲದೆ ಆ ಪರಮಾತ್ಮನಿಗಾಗಿದ್ದಿ, ತಸ್ಮೈ ಅವನಿಗಾಗಿದ್ದಿ ನೀನು ಅಂತೇಳಿ ಈ ವಿಧವಾಗಿ ಪರಮಾತ್ಮನ ಪರವಾಗಿ ಪ್ರಥಮ ವಿಭಕ್ತಿಯಲ್ಲಿ ಇರುವಂತಹ ತತ್ ಶಬ್ದ ನಮಗೆ ಈ ಏಳು ವಿಭಕ್ತಿಗಳಲ್ಲಿ ತಗೊಂಡು, ಮಿಕ್ಕ ವಿಭಕ್ತಿಗಳಲ್ಲಿ ತಗೊಂಡು ಅವೆಲ್ಲ ಅರ್ಥಗಳು ಪರಮಾತ್ಮನ ಪರವಾಗಿ ಜೀವನಿಗೆ ಪರಮಾತ್ಮನಿಗೆ ಸಂಬಂಧವನ್ನು ಹೇಳುವಂತಹದ್ದು ತತ್ವಮಸಿ ಅಂತೇಳಿ ಅದನ್ನು ನಾವು ನೋಡಿದ್ದೀವಿ. ಸೊ ಈ ವಿಧವಾಗಿ ತತ್ವಮಸಿ ಅನ್ನುವುದು ಕೂಡ ಪರಮಾತ್ಮನನ್ನು ಹೇಳುತ್ತೆ ಅನ್ನೋದು ಸೂಚಕ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ರಿ, ಅಹಂ ಅನ್ನುವಾಗ ಅಸ್ಮತ್ ಶಬ್ದ, ಅಸ್ಮತ್ ಶಬ್ದ ಅಂದ್ರೆ ನನ್ನ, ನನ್ನ ನಾನು ನನ್ನದು ಅನ್ನುವುದು ಅಸ್ಮತ್ ಶಬ್ದ ಅಂತ ಹೇಳ್ತಾರೆ. ಯುಷ್ಮತ್ ಶಬ್ದ ಅಂದ್ರೆ ಯು, ಐ ಅನ್ನೋದು ಅಸ್ಮತ್ ಶಬ್ದ, ಯು ಅನ್ನೋದು ಯುಷ್ಮತ್ ಶಬ್ದ. ಯುಷ್ಮತ್ ಶಬ್ದ ಮೀನ್ಸ್ ನಮ್ಮ ಎದುರುಗಡೆ ಇರುವವನಿಗೆ ಯುಷ್ಮತ್ ಅಂತ ಹೇಳ್ತೀವಿ, ನಮ್ಮನ್ನು ನಾವು ಹೇಳ್ಕೊಂಡಾಗ ಅಸ್ಮತ್ ಅಂತ ಹೇಳ್ತೀವಿ, ಬೇರೆ ಎಲ್ಲೋ ಇರೋವನು ಹೇಳುವಾಗ ತಟ್ ಶಬ್ದ ಅಂದ್ರೆ ದಟ್ ಅಂತ ಹೇಳ್ತೀವಿ. ಈ ಮೂರು ಶಬ್ದಗಳನ್ನು ನಾವು ನೋಡಿದರೆ ಈ ಎಲ್ಲ ಶಬ್ದಗಳು ಪರಮಾತ್ಮನ ಪರವಾಗಿದೆ. ಯಾಕೆ ಅಂದರೆ ನಾವು ನೀನು ಅಂತ ಹೇಳಿದ್ರೆ ನಮ್ಮ ಎದುರುಗಡೆ ಇರುವವನು ಯಾರು, ಮುಖ್ಯವಾಗಿ ಮುಂತೆ ನಿಂತವನು ಪರಮಾತ್ಮ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ನೀನು ಅಂತ ಯಾರನ್ನು ಹೇಳಬೇಕು ಅಂದ್ರೆ ನಮ್ಮ ಕಣ್ಣು ಮುಂಚೆ, ನಮ್ಮ ದೃಷ್ಟಿ ಮುಂಚೆ ನಮ್ಮ ಕಾಣಿಸದೇ ಇದ್ರು ಕೂಡ ನಿಂತವನು ಯಾರು, ಪರಮಾತ್ಮ. ಅದೇ ವಿಧವಾಗಿ ನಾನು ಅಂದ್ರೆ ನಮ್ಮ ಅಂತರ್ಗತನಾಗಿ ಒಳ್ಳೆ ಒಳಗೆ ಹೋದ್ರೆ ಇನ್ನರ್ ಮೋಸ್ಟ್ ಇರುವವನು ಪರಮಾತ್ಮ. ಅದಕ್ಕೆ ಅಸ್ಮತ್ ಶಬ್ದವು ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ. ತತ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅವನು, ಅದಕ್ಕೆ ತತ್ ದಟ್ ಹೀ ಅನ್ನುವ ಶಬ್ದ ಪರೋಕ್ಷತ್ವದಿಂದ ಅವನಿಗೆ ಅಪ್ಲೈ ಆಗುತ್ತೆ. ಈ ವಿಧವಾಗಿ ಸಮಸ್ತ ಶಬ್ದಗಳು, ಸರ್ವ ಶಬ್ದಗಳು ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವೈಹಿ ಕ್ರಿಯಾಪದೈಶ್ಚ ಏವ ಸರ್ವೈಹಿ ದ್ರವ್ಯಪದೈರಪಿ ಸರ್ವೈಹಿ ಗುಣಪದೈಶ್ಚ ವಾಚ್ಯಏಕೋ ಹರಿ ಸ್ವಯಂ. ಸ್ವಯಂ ಹರಿ ಒಬ್ಬನೇ ಎಲ್ಲ ಕ್ರಿಯಾಪದಗಳಿಂದಲೂ, ವರ್ಬಲ್ ವರ್ಡ್ಸ್, ಎಲ್ಲಾ ದ್ರವ್ಯ ಪದಗಳಿಂದಲೂ, ನೌನ್ಸ್ ಸಬ್ಸ್ಟೆನ್ಸಸ್ ಅದನ್ನು ಡಿಸ್ಕ್ರೈಬ್ ಮಾಡುವಂತಹ ಪದಾರ್ಥಗಳು, ಅದರಿಂದಲೂ ಸರ್ವೈಹಿ ಗುಣಪದೈಶ್ಚ ಗುಣಗಳು ಕ್ವಾಲಿಟೀಸ್ ನ ಡಿಸ್ಕ್ರೈಬ್ ಮಾಡುವ ಶಬ್ದಗಳು ಪದಗಳು ಎಷ್ಟಿದೋ, ಆಲ್ ದೋಸ್ ವರ್ಡ್ಸ್, ಎವ್ರಿ ಸಿಂಗಲ್ ವರ್ಡ್ ಫ್ರಮ್ ದಟ್ ಗ್ರೂಪ್, ಪ್ರತಿಯೊಂದು ಕೂಡ ಪರಮಾತ್ಮನನ್ನೇ ಹೇಳುತ್ತೆ. ಗುಣಪದೈಶ್ಚ ಏವ ವಾಚ್ಯ ಏಕೋ ಹರಿ, ಅವನೇ ಮುಖ್ಯವಾಗಿ ಪ್ರಧಾನ ವಾಚ್ಯನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಯುಷ್ಮತ್ ಪದೈಹಿ ಪ್ರಾತಿಯೋಗ್ಯಾತ್ ತತ್ ಯುತೈಶ್ಚ ಕ್ರಿಯಾಪದೈಹಿ ಅಸ್ಮತ್ಪದೈಹಿ ಅಂತರತ್ವಾತ್ ಕ್ರಿಯಾರ್ಥೈಶ್ಚ ತದನ್ವಯೈಹಿ ಪರೋಕ್ಷತ್ವಾತ್ ತತ್ಪದೈಶ್ಚ ಮುಖ್ಯವಾಚ್ಯ ಸ ಏವತು ಅಂಥೇಳಿ ಈ ಇಷ್ಮತ್ ಅಶ್ಮತ್ ತತ್ಶಬ್ದಗಳಿಂದ ಆಯಾ ಕ್ರಿಯಾಪದಗಳಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ ಅನ್ನೋದು ಹೇಳಿದ್ದಾರೆ. ಅದನ್ನು ನಾವು ವಿಸ್ತಾರವಾಗಿ ವಿಲ್ ಜಸ್ಟ್ ಸಿ ಮೋರ್ ಡೀಟೇಲ್ಸ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಸಂಕ್ಷೇಪವಾಗಿ ಬ್ರೀಫ್ ಆಗಿ ಇದನ್ನು ನೋಡಿದ್ದೀವಿ. ಸೊ ಆ ಯುಷ್ಮತ್ ಅಸ್ಮತ್ ಅಂಡ್ ತಚ್ಛಬ್ದಗಳಲ್ಲೂ ಪ್ರತಿ ಅದರಲ್ಲಿರುವ ಕ್ರಿಯಾಪದಗಳೆಲ್ಲವೂ ಕೂಡ ಪರಮಾತ್ಮನನ್ನೇ ವರ್ಣನೆ ಮಾಡುತ್ತೆ ಅನ್ನೋದು ಅದರ ಎಲ್ಲಿ ಬಿಟ್ ಆಫ್ ಮೋರ್ ಡೀಟೇಲ್ಸ್ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸಿನಿಂದಿರುವ ಬುದ್ಧಾತ್ಮನ ವಾನಸ ಸ್ವಭಾವತ್ ಕರೋಮಿ ಇದ್ದಿದ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.